ಅಗ್ನಿದಾಹ ಬೆಂಕಿ ಇಟ್ಟು ಸುಡಿಸೋದು, ಗರದಾಹ ಗರ ಅಂದ್ರೆ ವಿಷ ಹಾಕಿ ಕೊಲಿಸೋದು, ಗ್ರಾಮಾನ್ ಸಾರ್ಥಾನ್ವಾ ವಿಲುಂಬಂತಿ, ಬೆಂಕಿ ಇಟ್ಟು ವಿಷ ಹಾಕಿ ಗ್ರಾಮಗಳನ್ನಾಗಲಿ ಈ ಪಟ್ಟಣದ ಕೇಂದ್ರಗಳನ್ನಾಗಲಿ ನಾಶ ಮಾಡ್ತಾನೆಯೋ ಅಂತಹ ರಾಜರುಗಳಿಗೆ ರಾಜಭಟರುಗಳಿಗೆ ಪರೇತಾನ್ ಸತ್ತ ಮೇಲೆ ಯಮದೂತಾಹ ಯಮದೂತರಗಳು ವಜ್ರದಮಷ್ಟ್ರಾಹ ಶ್ವಾನಃ ವಜ್ರದಮಷ್ಟ್ರಾಹ ವಜ್ರದಷ್ಟು ಕಠಿಣವಾದಂತಹ ಹರಿತವಾದಂತಹ ಹಲ್ಲುಗಳನ್ನು ಹೊಂದಿರುವ ಶ್ವಾನಃ ನಾಯಿಗಳಿಂದ ಎಷ್ಟು ನಾಯಿಗಳು ಅಂದರೆ ಸಪ್ತಶತಾನಿ ವಿಂಶತಿಶ್ಚ 720 ನಾಯಿಗಳಿಂದ ಸರಭಸಂ ಖಾದಯಂತಿ, ಬರೀ ಕಚ್ಚೋದಿಲ್ಲ ತಿನ್ನಿಸ್ತಾರೆ ಅವರ ಮಾಂಸವನ್ನು ತಿನ್ನಿಸ್ತಾರೆ. ಇದರಿಂದ ಏನಾಯಿತು, ಪ್ರಜೆಗಳಾಗಿ ರಾಜರುಗಳಾಗಿದ್ದು ಕಳ್ಳಕಾಕರರಂತೆ ಜನಗಳನ್ನು ಸುಲಿಗೆ ಮಾಡ್ತಾರಲ್ಲ, ಸುಲಿಗೆ ಮಾಡೋದು ಒಟ್ಟಿ ಮೇಲೆ ಸುಲಿಗೆ ಮಾಡತಕ್ಕಂಥ ಅಭ್ಯಾಸ ಇದ್ರೆ ಅವರನ್ನ ಈ ರೀತಿಯಾಗಿ ಯಮದೇವರು ನರಕದಲ್ಲಿ ಶಿಕ್ಷೆ ಪಡಿಸ್ತಾರೆ. ಏನ ಎಲ್ಲಿಯಾಗತ್ತೆ ಯುದ್ಧ ಬೇರೆ ಇದು ಬೇರೆ, ಯುದ್ಧ ಬೇರೆ, ಯುದ್ಧ ಹಬ್ಬದ ಏನದು ಡಿಕ್ಲೇರ್ ವಾರ್ ಅದು, ಅದು ದೋಷ ಅಲ್ಲ. ಕೋರ್ಟ್ಗೆ ಹೋಗಿ ವಾದ ಮಾಡಿದ್ರೆ ಹಾಗೋ ಹಾಗೆ, ಕೋರ್ಟ್ನಲ್ಲಿ ವಾದ ಮಾಡದೆ ವೈಯಕ್ತ ಯಾವ ಜಗಳಾಡಿಕೊಳ್ಳೋದು ಬೇರೆ, ತಾವಳೆದಾಗ ಇಬ್ರು ಮೇಲೂ ಕೇಸ್ ಬರುತ್ತೆ, ಅಲ್ಲಿ ಜಗಳಾಡಿದ್ರೆ ಯುದ್ಧ. ಆದ್ರಿಂದ ಇಬ್ರು ಏನೇ ಹೇಳಿದ್ರು ಕೂಡ ಅದು ಕೇಳ್ತಾರೆ, ಶಿಕ್ಷೆ ಕೊನೆಗೆ ತೀರ್ಮಾನ ಕೊಡ್ತಾರೆ. ಆ ದೃಷ್ಟಿಯಿಂದ ಅದು ದೋಷ ಅಲ್ಲ, ಯುದ್ಧದಲ್ಲಿ ಮಾಡೋ ದೋಷ ಅಲ್ಲ, ಬೇರೆ ಮಾಡೋ ದೋಷ. ಎಸ್ವಿಹವ ಅನೃತಂ ವದತಿ ಸಾಕ್ಷೇ ದ್ರವ್ಯ ವಿನಿಮಯೇವ ಕಥಂಚಿತ್ ಸವೈ ಪ್ರೇತ್ಯ ನರಕೆ ಅವೀಚಿಮತಿ ಅಥಶಿರಾಹ ನಿರವಕಾಶೋ ಯೋಜನ ಶತೋಶ್ರಯಾತ್ ಗಿರಿಮೂರ್ಧ್ನ ಸಂಪಾದ್ಯತೆ ಯತ್ರ ಜಲಮಿವ ಸ್ಥಲಂ ಅಶ್ವಪೃಷ್ಠಂ ಅವಭಾಸತೆ ತದವೀಚಿಮತ್ ತತ್ರ ತಿಲಶೋ ವಿಹೀರ್ಯಮಾಣ ಶರೀರೋ ನಮ್ರಿಯಮಾಣ ಪುನರಾರೋಪಿತೋ ನಿಪತತಿ. ಎಸ್ವಿಹ ವೈ ಅನೃತಂ ವದತಿ ಸಾಕ್ಷೇ, ಈ ಕೋರ್ಟು ಕಚೇರಿಗಳಲ್ಲಿ ಸಾಕ್ಷಿಯಾಗಿ ಹೊರಟವನು ಅನೃತಂ ವದತಿ ಸುಳ್ಳನ್ನು ಹೇಳಿದರೆ ದ್ರವ್ಯ ವಿನಿಮಯೇ ವಾ, ಲವ್ಯ ವಿನಿಮಯ ಅಂದರೆ ಲಂಚ ತಗೊಳ್ತಾನೆ, ಲಂಚ ತಗೊಂಡ್ಬಿಟ್ಟು ಸುಳ್ಳು ಸಾಕ್ಷಿ ಹೇಳ್ತಾನೋ. ವಾ ಕಥಂಚಿತ್ ಸವೈ ಪ್ರೇತ್ಯ ನರಕೆ, ಅವನು ಸತ್ತ ಮೇಲೆ ಪ್ರೇತ್ಯ ನರಕೆ ಅವೀಚಿಮತಿ ಅವೀಚಿಮತ್ ಅಂತ ನರಕದ ಹೆಸರು. ಅಧಸ್ಥಿರಾಹ ತಡೆಗಳೇ ಮಾಡ್ತಾರೆ ಫಸ್ಟ್. ನಿರವಕಾಶ ಯೋಜನ ಶತೋಚ್ಛಯ, ಒಂದು 100 ಯೋಜನ ಬೆಟ್ಟದ ಗಿರಿಮೂರ್ಧ ಬೆಟ್ಟದ ತುದಿಯಿಂದ ನಿರವಕಾಶ ಬದ್ದೆಯಲ್ಲಿ ಗ್ಯಾಪ್ ಇಲ್ಲ, ಸ್ಟ್ರೈಟ್ ಬಿಡ್ತಾನಂತ ಅಲ್ಲಿಂದ ಗಿರಿಮೂರ್ಧನ ಸಂಪಾತ್ಯತೆ ಅಲ್ಲಿಂದ ಕೆಳಗೆ ಬಿಡಿಸ್ತಾನೆ. ಆ ಜಾಗ ಹೇಗಿರುತ್ತೆ ಬಿದ್ದ ಜಾಗ ಅಂದರೆ ಎತ್ರ ಜಲಮಿವ ಸ್ಥಲಂ ಅಶ್ವಪೃಷ್ಠಂ ಅವಭಾಸತೆ, ಒಳ್ಳೆ ನೀರು ಕಂಡಕ್ಕೆ ಕಾಣುತ್ತೆ ಕೆಳಗೆ. ನೀರಲ್ಲ ಆ್ಯಕ್ಚುಲಿ ಏನದು, ಒಳ್ಳೆ ಹಾರ್ಡ್ ಇರೋದು ರಾಕ್ ಅದು, ಆ ನೀರು ಕಂಡಕ್ಕೆ ದುರ್ಯೋಧನಗಾಯ್ತಲ್ಲ ಆ ಥರ ಕಂಡಕ್ಕೆ ಕಾಣುತ್ತಂತ ಅವಭಾಸತೆ, ಅಲ್ಲಿಂದ ಬಿಡ್ತಾನವನು. ತದವೀಚಿಮ ತತ್ರ ತಿಲಶೋ ವಿಶೀರ್ಯಮಾಣ ಶರೀರ, ಅಲ್ಲಿ ಬಿದ್ದಾಗ ಏನಾಗುತ್ತೆ ಅವನಿಗೆ, ಎಲ್ಲಿ ತಿಲಶ ಒಳ್ಳೆ ಏಳು ಕಾಳು ಎಲ್ಲ ಇಡೀ ದೇಹ ಪುಡಿಯಾಗಿ ಬಿಡುತ್ತಂತ ಅಲ್ಲಿಂದ. ಇಷ್ಟಾದರೂ ಕೂಡ ನಮ್ರಿಯಮಾಣ ಸಾಯೋದಿಲ್ಲ, ಯಾತನಾ ದೇಹ ಅದರಿಂದ ಸಾಯೋದಿಲ್ಲ. ಮತ್ತೇನು ಮಾಡ್ತಾರೆ, ಪುನರಾರೋಪಿತೋ ನಿಪತ್ತಿ ಮತ್ತೆ ಮತ್ತೆ ಎಸಿತಾರೆ ಅಲ್ಲಿಂದ, ಎಲ್ಲಿಗೋ ಎಡಿಯಾಗಿಸೋದು ಮೇಲೆ ಕೆತ್ತದು ಕೆಳಗೆ ಎಸೆಯೋದು, ಈ ರೀತಿ ಮಾಡಿ ಕುಟ್ಟದ ಹಾಗೋ ಆ ಥರ ಮಾಡ್ತಾರೆ. ಅದರಿಂದ ಎಂದು ಕೂಡ ಇದೆಲ್ಲ ಕೇಳಿದ ಮೇಲೆ ಏನಾಗುತ್ತಾಗ ಸುಳ್ಳು ಸಾಕ್ಷಿಗಳ ನಿಂತೋಗ್ಬಿಡುತ್ತೆ. ಇವತ್ತು ಅಂಥದ್ರೆ ಎಷ್ಟೋ ಒಳ್ಳೊಳ್ಳೆ ಕೇಸುಗಳೆಲ್ಲ ನಿರಪರಾಧಿ ಅಪರಾಧಿ ಆಗ್ತಾನೆ, ಅಪರಾಧಿ ನಿರಪರಾಧಿ ಆಗಿಬಿಡ್ತಾರೆ. ಇಲ್ಲೇನೋ ಗೆದ್ದಾಗಿರುತ್ತೆ, ಮುಂದೆ ಅದು ಎಷ್ಟು ಭಯಾನಕ ನರಕ. ಇಲ್ಲೇ ಆ್ಯಕ್ಚುಲಿ ಸ್ವಲ್ಪ ಶಿಕ್ಷೆ ಇರುತ್ತೆ, ಎದ್ದ ಜೈಲಿಗೆ ಹಾಕಿರ್ಕೊಳ ಇಂಥವೆಲ್ಲ ಶಿಕ್ಷೆ ಇಲ್ಲ. ಇವತ್ತು ಯಾವ ಜೈಲಲ್ಲೂ ಕೂಡ ಉಗ್ರ ಶಿಕ್ಷೆ ಕೊಡೋದಿಲ್ಲ, ಆದರೆ ಯಾವಾಗ ಅಷ್ಟು ಶಿಕ್ಷೆ ಇರೋದ್ರಿಂದ ಅದ್ರ ಬದಲು ತಪ್ಪು ಮಾಡಿ ಒಪ್ಕೊಂಡ್ಬಿಟ್ಟು ಒಳ್ಳೇದಾಗೋದೆ ಹೊರತು ಕಂಡಿದ್ದನ್ನು ಕಂಡಾಗಿ ಹೇಳಿ ಪಾಪ ಬರದಂತೆ ನೋಡ್ಕೊಳ್ಳೋ ಜಾಣತನನೇ ಹೊರತು ನಾಶವಾಗೋದು ಜಾಣತನ ಅಲ್ಲ ಅಂತ ಗೊತ್ತಾಗುತ್ತೆ. ಎರಡು ಪಾಪಗಳು ಎರಡು ವಿಧ, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಸ್ತುತೆ. ಕೆಲವು ಅತ್ಯುತ್ಕಟವಾದ ಪುಣ್ಯಪಾಪಗಳಿಗೆ ಇಲ್ಲೇ ಫಲ, ಕೆಲವು ಪಾಪಗಳು ಎರಡು ಗುಪ್ತ ಪಾಪಗಳು, ಸುಳ್ಳು ಸಾಕ್ಷಿ ಹೇಳಿದ್ ಗೊತ್ತಾಗೋದಿಲ್ಲ ಯಾರಿಗೆ, ಕೊನೆಗೆ ಗೊತ್ತಾದ್ರೆ ಶಿಕ್ಷೆ ಕೊಡಲಿಕ್ಕೆ ಗೊತ್ತಾಗೋದೇ ಇಲ್ಲ. ಅದನ್ನು ಯಾರು ಶಾಸನ ಮಾಡ್ತಾರೆ, ಅಥ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ, ಗೊತ್ತಾಯ್ತಾ. ಪಾಪ ಹೇಳಿಕೊಂಡು ಪರಿಹಾರ ಮಾಡಿಕೊಳ್ಳೋದು ಬೇರೆ, ಪಾಪ ಹೇಳಿಕೊಳ್ಳೋದೇನೆ ಗುಟ್ಟ ಬಿಚ್ಚಿಟ್ಕೊಳ್ಳೋದು ಬೇರೆ, ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ಪಾಪ ಮಾಡೋದು ಬೇರೆ. ಅವಕ್ಕೆಲ್ಲ ಕೂಡ ಏನಿದೆ ಶಿಕ್ಷೆ ಇದ್ದೇ ಇದೆ, ಮನಸ್ಸಿನಲ್ಲಿ ಮಾಡಿದ ಪಾಪಗಳಿಗೂ ಏನಿದೆ ಶಿಕ್ಷೆ ಇದೆ ಅಂದಮೇಲೆ ಇನ್ನು ಉಳಿದ ಪಾಪಗಳ ಶಿಕ್ಷೆ ಇದೆ ಎಂಬುದು ಕೈಮುತ್ತೆ ಸಿದ್ಧ. ಮತ್ತೇನು ನರಕ ಆಗಿ ಪ್ಲಸ್ ರೆಸಿಡ್ಯು ಉಳ್ಕೊಳ್ಳುತ್ತೆ, ಹೇಗೆ ಸ್ವರ್ಗದಲ್ಲಿ ಪುಣ್ಯ ತೀರಿದ ಮೇಲೆ ಕೂಡ ಪುಣ್ಯಶೇಷ ಉಳ್ಕೊಳ್ಳುತ್ತೋ ಇಲ್ಲಿ ಪಾಪಶೇಷ ಉಳ್ಕೊಳ್ಳುತ್ತೆ. ಪಾಪಶೇಷದಿಂದ ಏನಾಗ್ತಾನೆ ಇವನು, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಅನುಭವಿಸ್ತಾನೆ, ಮತ್ತೆ ಮಾಡ್ತಾ ಹೋಗ್ತಾನೆ. ಆದ್ರೆ ಯಾವಾಗಲೂ ಪಾಪಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡಬಾರ್ದು, ಪುಣ್ಯ ಉಳಿಸ್ಕೊಂಡ್ಬಿಡ್ಬೇಕು. ನಾವು ಆಗಲ್ಲ ಪುಣ್ಯ ಮಾಡಿ ಕೇಳ್ಕೊಂಡ್ಬಿಡ್ತಾನೆ ಪೂರ್ತಿ, ಪಾಪ ಮುಚ್ಚಿಟ್ಕೊಂಡ್ಬಿಡ್ತಾನೆ ಹಾಗೆ. ಸೊ ಯಾವ್ದು ಬೆಳೀತಾ ಹೋಗುತ್ತೆ, ಪಾಪ ಬೆಳೀತಾ ಹೋಗುತ್ತೆ, ಪುಣ್ಯ ಖರ್ಚಾಗಿರುತ್ತೆ. ಪುಣ್ಯ ಯಾವ್ದು ಇರೋದಿಲ್ಲ ಅದು ಪುಣ್ಯ ಖರ್ಚಾಗಿಬಿಡುತ್ತೆ, ಇನ್ನು ಉಗ್ರವಾದ ಶುರುವಾಗುತ್ತೆ. ಆ ದೃಷ್ಟಿಯಿಂದ ಕೂಡ ಮಾಫಲೇಶು ಕದಾಚನ, ಪುಣ್ಯದ ಫಲ ಕೇಳಬೇಡಿ, ಎಲ್ಲ ಕಳ್ಕೊಂಡ್ಬಿಟ್ಟು ಏನಿರುತ್ತೆ ನಿಮ್ಗೆ ಆಮೇಲೆ ಆ ಥರ ಏತಿಗ. ಅದಕ್ಕೇನು ಇಲ್ಲೇನೇ ಸ್ಯಾಲ್ರಿಲೇ ಕಟ್ ಮಾಡಿ ಕೊಡ್ತಾರೆ ಮುಂದಿನ ಇರಲಿ ನಿಮಗೆ ಆಮೇಲೆ ಅಂತೇಳಿ. ಇಲ್ಲೇ ಎಲ್ಲ ಸಂಬಳ ಬಳಸ್ಕೊಂಡ್ಬಿಟ್ರೆ ಮುಂದೇನಾಗುತ್ತೆ ಅವನಿಗೆ? ಬಿಟ್ಟೇ ಬಿಡಬೇಕಾಗತ್ತೆ. ಆ ದೃಷ್ಟಿಯಿಂದ ಸಂಬಳದಲ್ಲಿ ಕಟ್ ಮಾಡೋ ಅಭ್ಯಾಸ ಆಗಿದೆಯೋ, ಹಾಗೆ ಪುಣ್ಯದಲ್ಲೂ ಕೂಡ ಏನು ಮಾಡಬೇಕು? ಉಳಿಸ್ಕೊತ ಹೋಗ್ಬೇಕು ಯಾವಾಗಲೂ. ಆದ್ರೆ ಮನುಷ್ಯನ ಸ್ವಭಾವನೇ ವಿಚಿತ್ರ. ಪುಣ್ಯ ಎಲ್ಲ ಕಷ್ಟ, ಏನೋ ಇದ್ದ ಪುಣ್ಯ ಇದ್ರೆ ಬಸ್ ಸಿಗಲಿ, ಎದ್ಬಿಟ್ಟ ಪುಣ್ಯ ಎಲ್ಲ ಬಸ್ ಲೇಟ್ ಆಗಿರುತ್ತೆ, ಯಾವುದೋ ಪುಣ್ಯ ಫಲದ ಬಸ್ ಸಿಗಲಿ ಅಂದ್ಬಿಡ್ತಾರೆ. ಬಸ್ ಸಿಕ್ಕಿದ್ದಕ್ಕಿಂತ ಪುಣ್ಯ ಹೋಗಿ ಜಾಸ್ತಿ ಆಗಿಬಿಡುತ್ತೆ. ಆ ಥರ ಅತ್ಯುತ್ಕಟ ಪಾಪಗಳು ಅಂತ ಹೇಳಿದರೆ ನೋಡೋ ಪಾಪಗಳೇನು? ದುರ್ಯೋಧನೆ ಮಾಡಿದ ಪಾಪಗಳು ಎಂಥ ಪಾಪಗಳವೆಲ್ಲ? ಅತ್ಯುತ್ಕಟ ಪಾಪಗಳವೆಲ್ಲ ಕೂಡ. ಕೆಲವರು ಪಾಪಗಳು ಮನಸ್ಸಿನಲ್ಲೇ ಮಾಡ್ಕೊಂಡು ಹೊರಗೆ ಗೊತ್ತಾಗೋದಿಲ್ಲ ಅವೆಲ್ಲ ಕೂಡ. ಅಂಥ ಪಾಪಗಳು ಮನಸ್ಸೇ ಭಾರಿ ಸಿಟ್ಟು ಬರುತ್ತೆ, ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಇದ್ದೀನಿ ಅಂತ ನೋಡಿ. ಇವೆಲ್ಲ ಏನಿವು? ತಡ್ಕೊಂಡು ಮಾಡ್ತಕ್ಕಂಥವು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ನೋಡ್ಕಲ್ಲೇ ಕಾಣುತ್ತೆ. ಅತ್ಯುತ್ ಬರಿ ಹೊಡೆಯೋದು ಬೇರೆ, ಕೈಕಾಲು ಕತ್ತರಿಸೋದು ಬೇರೆ. ಅತ್ಯುತ್ಕಟ ಆಯ್ತಾಗ ಹೊಡೆಯೋದು, ಕೈಕಾಲು ಕತ್ತರಿಸೋದು, ತಲೆ ತೆಗೆಯೋದು, ಬೆಂಕಿ ಸುಡೋದು, ಕಾದೆಣ್ಣೆ ಮೈ ಮೇಲೆ ಹಾಕೋದು, ಏನಿವೆಲ್ಲ ಕೂಡ. ಮಡಿಯಿಂದ ನೀರು ಸಿಡಿಸ್ಬಿಟ್ಟ ಮೇಲಿಗೆ ಆಯ್ತು ಅಷ್ಟೇ, ಇದು ಪಾಪನೇ. ಅದು ಕಾದೆಣ್ಣೆ ಹಾಕಿದೆ, ಎಷ್ಟು ಬದಿತ ಆಯ್ತಾಗ ಎರಡು ಪಾಪ ಆಯ್ತು. ಒಂದು ಬಡಿ ಮೈಲಿಗೆ ಹೋಯಿತು, ಜೊತೆಗೆ ಎಷ್ಟು ದಿವಸ ಬೇಕು ಪೂಜೆ ಕ್ಯಾನ್ಸಲ್ ಆಯ್ತು ಎಷ್ಟೋ ದಿವಸ. ಹಾಗಾದ್ರೆ ಸ್ನಾನ ಮಾಡ್ಕೊಂಡು ಮತ್ತೆ ಪೂಜೆ ಮಾಡ್ಬೋದು, ಮೈಲಿಗೆ ಆದರೆ ಸ್ನಾನ ಮತ್ತೆ ಪೂಜೆ ಮಾಡ್ಬೋದು. ಈ ರೀತಿ ಮಾಡಿಬಿಟ್ರೆ ಏನಾಗತ್ತಾಗ? ಮಹಾಪಾಪ ಆಯ್ತಾಗ. ಅದು ಅಲ್ಲ ಅಲ್ಲ, ಒಂದು ಪಾರ್ಡನಬಲ್ ಅಂತ ಇಲ್ಲೇ ಇಲ್ಲ. ಎಲ್ಲ ಪಾಪಗಳು ಏನವು? ಪಾಪಗಳೇ. ಅದರಲ್ಲಿ ಕೆಲವು ಇಲ್ಲೇ ಅನುಭವಿಸೋದು, ಕೆಲವು ಮುಂದೆ ಅನುಭವಿಸೋದು, ಕೆಲವು ನಿಧಾನಕ್ಕೆ ಅನುಭವಿಸೋದು. ಆ ಥರ ಪಾಪದಲ್ಲಿ ವೆರೈಟಿ ಇದೆ. ಯಾರು ಹೇಳಿದ್ರ? ಹೇಳಿಲ್ಲ ಮಾತ್ರ. ಅದು ಆಚಾರ್ಯ ಕಾಲಕ್ಕೆ ಗೋದಾನ ಕೊಟ್ಟವ್ರು ಹುಟ್ಟಿದ್ರು ಅಷ್ಟೇ, ಅವ್ರು ದುಡ್ದವರೆಲ್ಲ ಹುಟ್ಟೋದಾಗಿದ್ರೆ ಗತಿ ಏನಾಗ್ತಿರ್ತಾರೆ? ಹುಡ್ದವ್ರು ಹುಟ್ಟೋದಿಲ್ಲ. ಸಾಮಾನ್ಯವಾಗಿ ಕಲ್ಪನೆ ಏನಂತ ಕೇಳಿ ಹಿಂದೆ ಅದು ಅಷ್ಟೇ. ನಿಮ್ಮ ಹೇಳ್ತಾರೆ ನಶ್ಯ ನಾಶ್ಯ ಅಬ್ರಹ್ಮ, ಹೇಳ್ತೀನಿ ನಾಶ್ಯ ಅಬ್ರಹ್ಮವಿತ್ ಕುಲೇ ಭವತಿ, ನಾಶ್ಯ ಅಬ್ರಹ್ಮವಿತ್ ಕುಲೇ ಭವತಿ ಅಂತ ಉಪನಿಷತ್ತಲ್ಲಿ ಬರುತ್ತೆ. ಒಬ್ಬ ಬ್ರಹ್ಮಜ್ಞಾನಿ ಆಗಿಬಿಟ್ರೆ ಅವನ ವಂಶದಲ್ಲಿ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಿಬಿಡ್ತಾರೆ ಅಂತ ಒಂದು ಮಾತಿದೆ. ಅರ್ಥ ಆಯ್ತಾ? ಒಬ್ಬನ ಅಪರೋಕ್ಷ ಜ್ಞಾನಿ, ಈಗ ಅವನ ಮಗ ಅಪರೋಕ್ಷ ಜ್ಞಾನಿ, ಅವನ ಮಗ ಅಪರೋಕ್ಷ ಜ್ಞಾನಿ, ಅವನ ಮಗ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ನಿಯಮ ಇದೆ. ಅದಕ್ಕೆ ಆಚಾರ ಕಷ್ಟ ಬರುತ್ತೆ. ಕೃತಯುಗದ ನಿಯಮ ಇದು, ಕಲಿಯುಗದಲ್ಲ ಅಂತ ಹೇಳ್ಬಿಡ್ತಾರೆ. ಕೃತಯುಗದ ನಿಯಮ ಹೊರತು ಇಲ್ಲಿ ಅಪ್ಲೈ ಆಗೋದಿಲ್ಲ, ಆದ್ರಿಂದ ಹಾಗೆಲ್ಲ ತಿಳ್ಕೊಳಕ್ ಹೋಗಬೇಡಿ ಅಂತ ತಿಳಿಸಿ. ಇದನ್ನ ಹೇಳಿಲ್ಲ. ಸಾಮಾನ್ಯ ಹುಟ್ಟುತ್ತಾನೆ ಅಂದ್ರೆ ಯಾರಿಗೆ ಅದೆಲ್ಲ ಕೂಡ ವಿಶೇಷ ಅಂತ ಹೇಳಿದ್ರಲ್ಲ, ಅದು ಯೋಗ್ಯ ಚೇತನಗಳಾದರೆ ಒಂದು ಪರಮ ಯೋಗ್ಯ ಚಂದ್ರ ಪಾಪ ವೃದ್ಧಾಪಕರು ಹುಟ್ಟಬಹುದು, ಬಟ್ ಜನರಲ್ ನಿಯಮಗಳಲ್ಲ ಅವೆಲ್ಲ. ಇಲ್ಲಿಂದ ಕೆಳಗಿಳಿದ ಹತ್ತು ಸರ್ತಿ ಇಳಿದ ಬನ್ನಿ ಹತ್ತಿ ಎಷ್ಟು ಬೇಜಾರಾಗುತ್ತಾಗ? ಹತ್ತು ಸರ್ತಿ ಕೆಳಗಿಳಿದ ಬನ್ನಿ ಅಂತ ಕೇಳಿದ್ರೆ ಅಲ್ಲ, ಇಲ್ಲೇ ಸ್ಟೇರ್ ಕೇಸ್ ಇಳಿದ ಬನ್ನಿ ಹತ್ತು ಸಲ ಏನಾಗುತ್ತಾಗ? ನಾಳಿನ ಪಾಠಕ್ಕೆ ಬರಲ್ಲ ಅಂದ್ಬಿಡ್ತೇನೆ ಅಷ್ಟೇ. ಹೌದಲ್ಲ? ಅದೇ ಹುಟ್ಟೋದು ಎಷ್ಟು ಕಷ್ಟ ಅಂದ್ರೆ ಇಳಿಯೋದು ಹತ್ತಿ ಬರೋದು ಎಷ್ಟು ಕಷ್ಟ ಆದಾಗ ಅಲ್ಲಿ ಏನಾಗ್ಬೇಕು? ಅಲ್ಲಿ ಬಾಡಿ ಫಾರಂ ಆಗ್ಬೇಕು ನಿಜವಾಗ್ಲೂ, ಗೊತ್ತಾಯ್ತಾ? ಬೆಳೆ ಬೆಳೆದ ಬೆಳಿಬೇಕು, ಬಾಡಿ ಫಾರಂ ಆಗಿ ಅಲ್ಲಿ ಹಿಂಚಿತ್ರೆ ಜೊತೆ ಮತ್ತೆ ಬಂದು ಮತ್ತೆ ತಿಳುವಳಿಕೆ ಇಲ್ಲದೆ ಇದ್ದು ಡಿಪೆಂಡೆಂಟ್ ಆಗಿ ಬೆಳೆದಕ್ಕಿ ಮತ್ತೆ ಬುದ್ಧಿ ಬಂದು ಅತ್ತೆ ಬುದ್ಧಿ ಬರೋದು ಇನ್ನೊಂದು ಬುದ್ಧಿ ಕೆಟ್ಟು ಹೋಗಿಬಿಟ್ಟಿರುತ್ತೆ ಬೇರೆ ಬುದ್ಧಿ ಬಂದು. ಎಷ್ಟು ಕಷ್ಟ ಇದೆ ಆ ದೃಷ್ಟಿಯಿಂದ ಸಹಜವಾಗಿ ಕಷ್ಟನೇ. ಯಾರು ಯೋಗ ಭ್ರಷ್ಟನಾದವನು, ಯೋಗ ಭ್ರಷ್ಟನಾಗಿದ್ದರೆ ಮಾತ್ರ ಉಳಿದವರಿಗೆಲ್ಲ ಚಾನ್ಸ್ ಇಲ್ಲ. ಅದಕ್ಕೆ ಯೋಗದ ಮಾರ್ಗದಲ್ಲಿ ಹೊರಟ್ರೆ ಎಂದಾದರೂ ಬಂದ ಒಳ್ಳೆಯದಾಗೇ ಆಗುತ್ತೆ. ಆ ದಾರಿ ಬಿಟ್ಬಿಟ್ರೆ ಏನಾಗುತ್ತೆ? ಅನರ್ಥದ ಖಂಡಿತವಾಗಿ ಅನರ್ಥ ಪರಂಪರೆ. ನಮ್ರಿಯಮಾಣ ಪುನರಾರೋಪಿತೋ ನಿಪತತಿ. ಆದ್ರೂ ಸಾಯ್ತಾನೆ ಅಷ್ಟೆಲ್ಲ ಮಾಡಿದಾಗ ಅಂತ ಪ್ರಶ್ನೆ ಬರುತ್ತೆ, ಮಧ್ಯೆ ಮಧ್ಯೆ ಕೇಳಬಾರದು ಅಂತ ಹೇಳಿ ನಮ್ರಿಯಮಾಣ ಅಂತ ಹೇಳಿ. ಇನ್ನು ಎರಡು ಸರ್ತಿ ಮಾತು ಬಂದಿದೆ ಈಗಾಗಲೇ. ಯಾವುದೇ ನರಕದಲ್ಲಿ ಎಷ್ಟೇ ಚಿತ್ರಮಿಷೆ ಮಾಡಿದ್ರು ಕೂಡ ದೇಹ ಸಾಯೋದಿಲ್ಲ. ಯಾತಕ್ಕೆ? ಅದು ಯಾತನಾ ದೇಹವಾದ್ರಿಂದ ಸಾವು ಇರೋದಿಲ್ಲ. ಆ ಸಮಯದಲ್ಲಿ ನೋವು ಮಾತ್ರ ಆಗ್ತಾ ಇರುತ್ತೆ. ಎಷ್ಟೋ ಸರಿ ತುಂಬಾ ನೋಯ್ತಾ ಇರ್ತೇವೆ, ಕೆಲವು ರೋಗ ಬಂದು ಕೆಲವೊಂಥರ ಸತ್ತೋಗಬಾರದೆ ಇವರು ಪಾಪ ಅನಿಸುತ್ತೆ. ಅದು ಯಾಕೆ? ಅವರು ಅನ್ಕೋತಾರೆ ನಿನ್ನ ಸಾಯನೂ ಸಾಯ್ತಾ ಇಲ್ಲ, ಸತ್ತರೆ ಎಷ್ಟೋ ವರ್ಷ ಮೈಯಲ್ಲಿ ಹುಳ ಆಗಿಬಿಟ್ಟಿರ್ತ ಕೆಲವರಿಗೆಲ್ಲ ಹುಳ ಹಾಕಿ ಯಾರು ಸತ್ತ ಕಾಲಕ್ಕೆ ಹತ್ರ ಹುಳಕ್ಕೆ ಯಾರಿಗೂ ಆಗಿಲ್ಲ ಅಂತ. ಅಂಥ ಹುಳುಗಳು ಮೈಯಲ್ಲೆಲ್ಲ ಮನೆ ದೂರದಿಂದ ಇದನ್ನು ಮಾಡಿಕೊಂಡು ಗಾಡಿಯಲ್ಲಿ ಹಾಕೊಂಡು ಸರಿಸ್ಕೊಂಡು ಕೋಲಿಯಲ್ಲಿ ಸರಿಸ್ಕೊಂಡು ಹೋದ್ರು ಮುಟ್ಲಕ್ಕೆ ಆಗಲಿ ಅಂತ ಹತ್ರ ಹೋಗಿಬಿಟ್ಟು. ಆಮೇಲೆ ಎಂಥ ಯಾತನೆಗಳವೆಲ್ಲ ಕೂಡ. ಆದ್ದರಿಂದ ಯಾವಾಗಲೂ ಕೂಡ ಯಾತನಾ ಮಯದೆ. ಅಷ್ಟು ಯಾತನೆ ಇದ್ರೆ ಏನಾಗಿಲ್ಲ, ಸತ್ತಿಲ್ಲ. ಈ ಲೋಕದಲ್ಲೇ ಕಾಣ್ತೇವೆ ಅಂಥದ್ದನ್ನು. ಆ ಯಮದೇವರು ಅಲ್ಲ ಬಾಡಿ ಅಂತ ಎಂಥ ಬಾಡಿ ಅದ? ಯಾತನ ಹೇಳಿ ಕೇಳಿ ಯಾತನ ದೇಹ, ಯಾತನ ಅನುಭವಿಸ್ತಾನೆ ಇದಾಗೋದಿಲ್ಲ. ಅದೇ ರೀತಿ ಭೋಗ ಶರೀರ, ಭೋಗ ಶರೀರ ಅಲ್ಲಿ ಭೋಗ ಅನುಭವಿಸ್ತಾನೆ ಸಾಕು ಅನಿಸೋದಿಲ್ಲ. ಎಷ್ಟೋ ಸರ್ತಿ ಏನಾಗುತ್ತೆ, ಒಳ್ಳೆ ರುಚಿ ಅದು ಪದಾರ್ಥ ತಿಲ್ಲಕ್ಕೆ ಹೋಗ್ತಾನೆ ಸಾಕಿನ ತಿಲ್ಲಕ್ಕಾಗಲ್ಲ ಅಂದ್ಬಿಡ್ತಾರೆ. ಅಲ್ಲಿ ಆಗಲ್ಲ. ಭೋಗ ಶರೀರ ಏನು ಶಕ್ತಿ ಇದೆ? ಇಷ್ಟಪಟ್ಟಷ್ಟು ತಿನ್ನೋ ಶಕ್ತಿ ಇದೆ. ಇಲ್ಲಿ ಬೇಕಿದ್ರೆ ತಿನ್ನಕ್ಕಾಗೋದಿಲ್ಲ, ಅಲ್ಲಿ ಆಗಲ್ಲ. ಎಷ್ಟು ಬೇಕೋ ಅಷ್ಟು ತಿನ್ನಕ್ಕೆ ಸಾಧ್ಯ ಇದೆ. ಅದೆಲ್ಲ ಭೋಗ ಶರೀರ. ಯಾರು ಏನು ಹೆಸರು ಬೇಡ, ಅದ್ರ ನೋಡಿ ಕಂಡ ಕಂಡಿದೆ, ಜಗತ್ತಿಗೆ ಗೊತ್ತಿದೆಯಲ್ಲ. ಕೋಟಿ ಗಟ್ಟಲೆ ಶತಕೋಟಿ ಗಟ್ಟಲೆ ಭಕ್ತರಿದ್ದಾರೆ. ಏತ್ವಿಹ ವೈ ವಿಪ್ರಾಹ ರಾಜನ್ಯಾಹ ವೈಶ್ಯಾವ ಸೋಮಪೀಥಾಹ ತತ್ಕಣತ್ರಮ್ವಾ ಸುರಾಂ ರಥಸ್ಥಾಹ ಪಿಬಂತಿ ಪ್ರಮಾದತಃ ತೇಷಾಂ ನಿರಯಂ ನೀತಾನಾಂ ಉರಸಿ ಪದ ಆಕ್ರಮ್ಯ ಆಸ್ಯೇ ವಹ್ನಿನಾ ದ್ರವಮಾಣಂ ಕಾಷ್ಟಾಯ ಸಂಷಿಂಚಂತಿ. ಎಷ್ಟು ಇಂಪಾರ್ಟೆಂಟ್ ಇದು. ಏತ್ವಿಹ ವೈ ವಿಪ್ರಾಹ ರಾಜನ್ಯಾಹ ವೈಶ್ಯಾವ, ವಿಪ್ರರು ಕ್ಷತ್ರಿಯರು ಬ್ರಾಹ್ಮಣರು ಮೂರು ಜನಗಳು. ಸೋಮಪೀಠ, ಎಂಥವ್ರು ಇವರು? ಯಜ್ಞ ಮಾಡಿ ಸೋಮರಸ ಕುಡಿಬೇಕಾದ ಜನ ಇವರು. ಯಜ್ಞ ಮಾಡಿ ಸೋಮರಸ ಕುಡಿಬೇಕಾದ ಜನ, ಅಥವಾ ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ತೀರ್ಥ ತಗೊಳ್ಬೇಕು, ನೈವೇದ್ಯಾರ ಮಾಡಬೇಕು ಅಂತ ತಗೊಳ್ಳ ಜನಗಳು ಏನ್ ಮಾಡಿದರು? ತತ್ ಕಣತ್ರಮ್ಮ ಅವರಾಗಲಿ ಅವರ ಮನೆಯವರಾಗಲಿ ಸುರಾಂ ವ್ರತಸ್ಥಾಹ ಪಿಬಂತಿ. ಇಪ್ಪು ವದ್ಯಪಾನ ಮಾಡಿಬಿಟ್ರೆ, ವ್ರತಸ್ಥರಾಗಿರಬೇಕಾದ ಜನಗಳು ವ್ರತವನ್ನು ಕಳ್ಕೊಂಡ್ಬಿಟ್ಟು ಮದ್ಯಪಾನ ಮಾಡಿದರೆ ಪ್ರಮಾದತಃ, ಅದೇನು ತಿಳಿದೆ ಮಾಡಿದರೆ ಮತ್ತೆ ಪ್ರಮಾದತಃ ತೇಷಾಂ ನಿರಯಂ ನೀತಾನಾಂ, ಅವ್ರೇನ್ ಮಾಡ್ತಾರೆ, ಅವರನ್ನ ನರಕ ಕೊಯ್ತಾರೆ. ಪದ ಆಕ್ರಮ್ಯ, ಕಾಲಿಲ್ ತುಳಿತಾರೆ ಬಾಯಿ, ಅವಾಗ ಏನ್ ಮಾಡ್ತಾರೆ, ಬಾಯಿ ತೆಗಿತಾನ ಅವನು. ದೇ ವನ್ಹಿನ ಆವಾಗ ಕಾಲಿ ತುಳಿದ ನೋವಾಗುತ್ತಲ್ಲ ಅಂತ ಬಾಯಿ ತೆಗಿತಾನೆ. ತೆಗೆದಾಗ ಏನ್ ಮಾಡ್ತಾರಂತೆ, ದ್ರವಮಾಣಂ ಕಾಷ್ಟಾಯ ಸಂಷಿಂಚಂತಿ. ವನ್ಹಿನ ದ್ರವಮಾಣಂ ಅಂದ್ರೆ ಫ್ಲೋಯಿಂಗ್ ಐರನ್, ಫ್ಯಾಕ್ಟ್ರಿಯಲ್ಲಿ ತೋರಿಸ್ತಾರಲ್ಲ ಮೆಲ್ಟ್ ಆಗಿರುತ್ತೆ ರೆಡ್ ಹಾಟ್ ಐರನ್, ಅದ್ರ ಬಾಯಿಲ್ ಹಾಕ್ತಾರಂತೆ. ತುಳಿದ ಬಾಯಿ ತೆಗಿತಾರೆ, ಬಾಯಿಲ್ ಹಾಕಲ್ಲ. ಅಂದ್ರೆ ಮದ್ಯಪಾನಕ್ಕೆ ಏನ್ ಶಿಕ್ಷೆ? ಇಟ್ಟು ಅತ್ಯಂತ ಉಗ್ರವಾದ ಸಾಯ್ಬೇಕಷ್ಟೇ, ಬೇರೆ ಇಲ್ಲ. ಇಲ್ಲೂ ಅಷ್ಟೇ, ಇಲ್ಲೇ ಅವನು ಪಶ್ಚಾತ್ತಾಪ ಆದ್ರೆ ಅಕಸ್ಮಾತ್ ಮದ್ಯಪಾನ ಮಾಡಿ ಪಶ್ಚಾತ್ತಾಪ ಏನ್ ಮಾಡ್ಬೇಕಂತೆ, ಕುದಿಯೋ ತುಪ್ಪ ಕುಡಿಬೇಕಂತೆ. ಸಾಯ್ ಕುದಿಯೋ ತುಪ್ಪ ಕುಡಿಬೇಕು, ಸಾಯ್ಬೇಕು ಅಂತ ಅರ್ಥ. ಮರಣಾಂತ ಪ್ರಾಯಶ್ಚಿತ್ತ. ಇವತ್ತೆಲ್ಲ ಒಂದು ಪಾವಮಾನ ಮಾಡಿಕೊಂಡು ಬೀಸ್ಬಿಡ್ತಾರೆ ರೆಡಿ ಅಂತೆ. ಅದು ಏನು 100 ರೂಪಾಯಿ ಪಾವಮಾನ, ಅದು ಕೂಡ ಬಹಳ ತಪ್ಪು. ಅದು ಕೆಲವು ಪಶ್ಚ ಕೆಲವು ಪಾಪಗಳಿಗೆ ಪ್ರಾಯಶ್ಚಿತ್ತೇನೆ ಇಲ್ಲ, ಅವಾಗ ಏನು ಅನುಭವಿಸ್ಬೇಕು ಅದಕ್ಕೆ? ಪ್ರಿಸ್ಕ್ರೈಬ್ ಶಿಕ್ಷಣ ಇಲ್ಲಿ ಆ ರೀತಿ ಮಾಡಿಕೊಂಡ್ರೆ ಅಲ್ಲದೇ ಅದಿಲ್ಲ. ಇಲ್ಲಿ ಮಾಡಿ ಒಂದ್ ಕಡೆ ಮಾಡ್ಕೊಂಡು ಸತ್ತ, ಅಲ್ಲಿ ಆದ್ರೆ ಏನಾಗುತ್ತೆ, ಎಷ್ಟು ಲಕ್ಷಾಂತರ ವರ್ಷ ಆಗಿ ಅನುಭವಿಸ್ಬೇಕಾಗತ್ತೆ. ಅದನ್ನ ತಪ್ಪಿಸ್ಕೊಂಡ ಇಲ್ಲ ಈಗ. ಸೊ ಇಲ್ಲಿ ಸಾವು ಅಲ್ಲಿಗೆ ಅನುಕೂಲ ಆಯ್ತ. ನಮ್ ಪ್ರಿಯಮಾಣ ಕಾಷ್ಟಾಯ ಸಂಷಿಂಚಂತ, ಇದು ಗೊತ್ತಾದ್ರೆ ಇವತ್ತಿ ಕುಡಿದರೆ ಮನೆಗಳಲ್ಲಿ ಹಾಗಾಗ್ಬಿಟ್ಟಿದೆ. ಈ ಐ ಟಿ ಬಿ ಟಿ ಬಂದ್ಮೇಲೆ ಅಂತೂ ಎಲ್ಲ ಕಡೆ ಅಂತ, ಅದೊಂದು ಇದ್ದಾಗ ಲೆಕ್ಕ. ವೀಕೆಂಡ್ ಪಾರ್ಟಿಗಳು, ವೀಕೆಂಡ್ ಅಂದ್ರೆ 5 ದಿವಸ ಇದು ಮಾಡೋದು, 2 ದಿವಸ. ಅಂತೆಂತ ಜನಗಳು ಗೊತ್ತಾ, ಇವರು ಬ್ರಾಹ್ಮಣರು ಮಾಧ್ವರು ಎಷ್ಟೋ ಜನಗಳು, ನಾನ್ ವೆಜ್ ಅವರೆಲ್ಲ. ಪಾರ್ಟಿ ಅಂದ್ರೆ ನಾನ್ ವೆಜ್ ಅಂತ ತಿಳಿಯುತ್ತಿಲ್ಲ. ನೀವು ತಗೊಂಬೋದಿಲ್ಲ, ಏನು ಈ ಕಾಲಕ್ಕೆ ತಗೊಂಬೋದು, ಇದು ಈ ಕಾಲ ಇನ್ನು ಕಾಲ ಇವ್ರು ಮಾಡ್ಕೊಂಬಿಟ್ಟ, ಈ ಕಾಲಕ್ಕೆ ತಗೊಂಬೋದಿಲ್ಲ. ಹೀಗೆಲ್ಲ ಬುದ್ಧಿ ಕೆಡಿಸ್ಬಿಟ್ಟು ಹಾಳು ಮಾಡ್ಬಿಟ್ಟ. ಕಷ್ಟ ಇವತ್ತು ಹೊರಗಡೆ ಹೋಗಿ ಸುಖವಾಗಿ ಬದುಕೋದಂದ್ರೆ ಭಾಳ ಕಷ್ಟದಕ್ಕೆಲ್ಲ. ಯಾರು ತಗೊಳ್ಳೋದಿಲ್ಲ ಅಂತಾರಲ್ಲ, ಯಾವ್ದೊಳಗೆ ಸೇರಿಸ್ಕೊಡ್ತಾರಂತ. ಚಾಕ್ಲೇಟಲ್ಲಿ ವೈನ್ ಸಾಕ್ತಾರೆ, ಚಾಕ್ಲೇಟಲ್ಲಿ ಚಾಕ್ಲೇಟ್ ತಿಂತಾರೆ ವೈನ್ ಅಂತ. ಅಂದ್ರೆ ತಿನ್ನಬಾರ್ದು ಒಂದು ಹಠ ಇದ್ದವ್ರು. ಇನ್ನು ಕೆಲವೊಂದು ಖುಷಿ ಅದು, ಅದ್ರಲ್ಲಿ ಕೊಟ್ಟರೆ ಒಂದು ವೆರಿ ಟೇಸ್ಟ್ ಬೇರೆ ಇರುತ್ತೆ ಅಂತ ಆತರ. ಇಂಥ ಜನಗಳಿದ್ದಾಗ ಇನ್ನೇನು ಧರ್ಮ ಉಳಿಬೇಕು ಲೆಕ್ಕ? ಅದು ಕಲಿಯುಗ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪಾಪರಾಶಿ ಕಾರಣ ಆಗು ಇವಂತಿ. ಯಾರು ಮಾಡ್ತಾರಲ್ಲ, ಫಸ್ಟ್ನೇದಾಗಿ ಶನಿ ಪ್ರಶ್ನೆ ಅಲ್ಲ ಅದು, ಕಲಿಯುಗದ ಧರ್ಮ ಫಸ್ಟ್ ಆಫ್ ಆಲ್. ಮತ್ತೆ ಅದು ಕಲಿಯುಗ ಅಂತ ಇರೋದೇ ಕಲಿ ಫಸ್ಟು. ಅದು ಮೊದಲು ಕಲಿಯುಗ ಇದ್ಮೇಲೆ ಅರ್ಧ ಬೇರೆ ಯುಗದಲ್ಲಾದ್ರೂ ಬೇರೆ ಕಾರಣ ಕೊಡ್ಬೇಕಿಲ್ಲ. ಮುಖ್ಯ ಕಾರಣ ಇರೋದೇ ರಾತ್ರಿ ಅಪ್ಪ ಮೂದು ಹೋಯ್ತಾಗ, ರಾತ್ರಿ ಅಂದ್ಮೇಲೆ ದೀಪ ಇದ್ದಲ್ಲ ಪ್ರಶ್ನೆ ಇರೋದು ಹೇಳಿ ಕೇಳಿ ರಾತ್ರಿ. ಅದ್ರ ಜೊತೆಗೆ ಮುಳ್ಳಿನ ದಾರಿ ಬೇರೆ ಜೊತೆಗೆ, ಅವೆಲ್ಲ ಆ್ಯಡ್ ಆಗುತ್ತೆ. ಸರಿ ಗಿನಿ ಅವೆಲ್ಲ ಪ್ರಸ್ ಪಾಯಿಂಟ್, ಮುಂದಿನ ಪಾಯಿಂಟ್ಗಳವೆಲ್ಲ. ಹೌದು, ನಿತ್ಯ ನಮಸ್ಕಾರ ಮಾಡೋಕೆ ಅರ್ಥ ಮಾಡ್ಕೋಬೇಕು, ಶೋಕ ಅರ್ಥ ಮಾಡಿಕೊಂಡು ಮತ್ತೆ ಮಾಡಬಾರದು ಎಂಬ ಸಂಕಲ್ಪ ಇರಬೇಕು ಅಷ್ಟ. ಅದಕ್ಕೆ ಇನ್ನೊಮ್ಮೆ ಮಾಡಬಾರದು ಅಂತೇಳಿ ಅದಿರೋದಿಲ್ವಲ್ಲ ಅನೇಕರು, ಆ ಕಾಲಕ್ಕೆ ಮಾಡಿದ್ರೆ ಬೋಧ ತಿಳ್ಕೊಂಡ್ಬಿಡ್ತಾರೆ. ಬಹಳ ತಪ್ಪು. ಇದನ್ನೆಲ್ಲ ಕೇಳ್ಕೊಂಡ್ರೆ ಅಟ್ಲೀಸ್ಟ್ ಏನಿರುತ್ತೆ ಮನಸ್ಸಿನೊಳಗೆ, ಈ ಕೆಲಸ ಮಾಡಬಾರದು. ಇದು ಕೇಳೋ ಹೊತ್ತಿಗೆಲ್ಲ ರಿಟೈರ್ ಆಗಿಬಿಟ್ಟಿರ್ತಾನೆ, ಅದರಿಂದ ಮಾಡಿಬಿಸ್ಬಿಟ್ಟಿದ್ದಾನೆ ಅಷ್ಟೊತ್ತಿಗೆ. ಭಾಗವತ ಕೇಳೋ ರಿಟೈರ್ ಆಗಿಬಿಟ್ಟಿರ್ತಾರೆ. ಅದರಿಂದ ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತ, ಚಿಕ್ಕ ಮಕ್ಕಳಿಗೆ ಹೇಳಿಬಿಟ್ಟರೆ ಏನ್ ಮಾಡ್ತಾರ ಅವರು? ಹಿಂದೆ ಸಂಸ್ಕಾರ ಇತ್ತು, ಹೋಟ್ಲಲ್ಲಿ ಕಾಫಿ ಕುಡಿದ್ರೆ ಬಹಿಷ್ಕಾರ ಆಗ್ತಿದ್ರು ನೋಡಿ. ಹೋಟ್ಲಲ್ಲಿ ಕಾಫಿ ಕುಡಿದ್ರೆ ಅರ್ಧ ಮನೆಯಲ್ಲಿ ಕುಡಿದ್ರು ಬೈತಿದ್ರು, ಕಾಫಿ ಕುಡಿತಾರೆ ಮಡಿ ಬರೋದ್ರೆ ಬಿಡ್ರಿ ಏನ್ಬಿಡ್ತಿದ್ರು. ಕಾಫಿ ಕುಡಿದ್ರೆ ಮನೆಯಲ್ಲಿ ಮಡಿ ಬರತ್ತಿದ್ದಿಲ್ಲ. ಆಮೇಲೆ ಹೋಟ್ಲಿಗೆ ಬಂತದ, ಆಮೇಲೆ ಏನಾಯ್ತು, ಈಗ ಕುಡಿದೇ ಹೋದ್ರೆ ಬೇಲಿಗೆ ಎಂಬ ಸ್ಥಿತಿ ಬಂತು. ಬರ್ತಾ ಬರ್ತಾ ಹೋಗೋದಿಲ್ಲ, ಆದ್ರೆ ಈಗ ಕುಡಿಯೋದಂತೂ ಭಾರಿ ಕಾಮನ್ ಆಗಿ. ಮನೆಯಲ್ಲಿ ಕುಡಿಬೇಡ ಚೆನ್ನಾಗಿಲ್ಲ, ಅವ್ರು ಎಲ್ಲರೂ ಕುಡಿತಾರೆ ಕುತ್ಕೊಂಡು. ನೀನು ಯಾರು ಹೇಳೋರು ಯಾರೀಗ ಕುಡೋದು? ಲೈಟಾಗಿ ಕುಡಿಯೋದು ಅಂತ ಹೆಸರು ಅದಕ್ಕೆ ಯಾರು? ಅಲ್ಲ, ಅದೇನೇ ಆಗಲಿ, ಅಲ್ಲಿ ಹೇಳಿದ್ದು ಹೇಗೆ ಕಾಲ ಬದಲಾಯ್ತಾ ಬಂತು ಅಂತ ಹೇಳಿದ್ರೆ, ನಿಧಾನವಾಗಿ ಅಟ್ಲೀಸ್ಟ್ ಕೊನೆಗೆ ಏನ್ ಮಾಡ್ಬಿಡ್ತಿದ್ರು, ಡೌಟ್ ಬಂದ್ಬಿಟ್ರೆ ಯಾರು ಬಡತ ಕೆಲಸಕ್ಕೆ ಬಂದ್ರೆ ಜನವರಿ ಬದಲಾಯಿಸ್ಬಿಡ್ಸು ಅಂತ ಹೇಳಿ, ಅಷ್ಟರ ಮಟ್ಟಿಗೆ ಡೌಟ್ ಬಂದ್ಬಿಟ್ರೆ. ಅಷ್ಟು ಅಂತ ಕಾಲ ಇತ್ತು, ಸ್ಲೋ, ಅದೇನು ಫಾಸ್ಟ್ ಆಗಿ ಹೋಯ್ತು. ಇವತ್ತು 10-15 ವರ್ಷದಲ್ಲಂತೂ ಪರಮಾವಧಿ ಹೋದಾಗಾಯ್ತು. ಯಾರು ಹೇಳಿದ್ರು ನಿಮಗೆ? ಕೆಲ ಏನ್ ಹೇಳ್ತಾರೆ ಗೊತ್ತಾ? ಬಂದು ಪ್ರವೇಶ ಮಾಡೋದೇ ಯಾರೊಳಗೆ ಮಾಡ್ತೀನಿ ನಾನು? ರಾಜರೊಳಗೆ ಬ್ರಾಹ್ಮಣರೊಳಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವಾಗಲೂ ಟೆರರಿಸ್ಟ್ಗಳು ಗುಡಿಸಿ ಬೆಂಕಿ ಹಾಕೋದಿಲ್ಲ, ಗುಡಿಸಿ ಬಾಂಬ್ ಬಿಡೋದು ಎಲ್ಲಿ ಇಡ್ತಾರೆ ಅವರು? ಪಾರ್ಲಿಮೆಂಟ್, ವಿಧಾನಸಭಾ ಅಂತಲ್ಲಿ ಬಾಂಬ್ ಬಿಡ್ತಾರೆ ಹೊರತು ಇಲ್ಲೆಲ್ಲ ಬಾಂಬ್ ಬಿಡೋದಿಲ್ಲ. ಅದಕ್ಕೆ ಯಾರನ್ನ ಅಟ್ಯಾಕ್ ಮಾಡ್ತಾರೆ ಯಾವಾಗಲೂ? ಇವ್ರನ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ್ರೆ ಕಾಣತ್ತಿಲ್ಲದವ್ರು ಏನಾಗುತ್ತೆ, ಯಾರು ನೋಟಿಸ್ ಅವ್ಲು ಬಿಡೋದ್ಬಿಡ್ತಾರೆ ಅಷ್ಟೇ. ಆ ದೃಷ್ಟಿಯಿಂದ ಅಲ್ಲೇ ಜಾಸ್ತಿ ಬರೋ. ಯಾರಿಗಂತ ಕೇಳಿದ್ರೆ ಬರೀ ಹೆಸರಿಗಾದರೂ ಉಪಯೋಗ ಇಲ್ಲ, ಆಚಾರ್ಯ ಭಕ್ತಿಯಿಂದಾಗ ಏನಾಗುತ್ತೆ ಆಗಿದಾಗುತ್ತೆ. ಭಗವತಿ ಉತತೆ ಮಾಧವ ಶ್ಯಾಥ ವಾಯೋಹು ಬಂತಲ್ಲ, ಹರಿಯಲ್ಲಿ ವಾಯ್ದು ಇಬ್ಬರಲ್ಲೂ ಭಕ್ತಿ ಮಾಡಿದವರಿಗೆ ಮಾತ್ರ ಏನಾಗೋದಿಲ್ಲ, ಅವರು ಕಾಪಾಡ್ತಾರೆ. ಕುದುರದಂತಿದ್ದ ಅನಿವಾರ್ಯ. ಎಷ್ಟು ಹವಾ ಆತ್ಮ ಸಂಭಾವನೇನ ಸ್ವಯಂ ಅವಮೋ ಜನ್ಮ ತಪೋ ವಿದ್ಯಾಚಾರ ವರ್ಣಾಶ್ರಮವತೋ ವರೀಯಸೋ ಬಹುಮನ್ನೇತ ಸಹ ಮೃತಕಃ ಏವ ಮೃತ್ವಾ ಕ್ಷಾರಕರ್ದಮೇ ನಿರಯೇ ಅವಾಕ್ಸಿರಾಹ ನಿಪಾತಿತಃ ದುರಂತ ಯಾತನಾಹಿ ಅಶ್ನುತೇ. ನೋಡಿ ಕೆರೆ ಬರೀತೀವಿ, ಪ್ರಾಣಂ ಸುರಾಪಾನಂ ನಿತ್ಯ ನಿಷಿದ್ಧಂ. ವಿಜಯಸ್ವಾಮಿ ಬರೀತಾರೆ, ಸೋಮಪೀಠ ಕೃತ ಸೋಮಪಾನ, ಸೋಮಪಾನ ಮಾಡಬೇಕಾದ ಜನ ಇವರು. ವಿಪ್ರಾಣಾಂ ಸುರಾಪಾನಂ ನಿತ್ಯ ನಿಷಿದ್ಧಂ, ಈ ದ್ವಿಜರಿಗೆ ನಿತ್ಯ ನಿಷಿದ್ಧ. ಇವರಿಗೆ ದ್ವಿಜರಲ್ಲದವರಿಗೆ ಏನಾಗುತ್ತೆ, ಯಾವುದೋ ಪ್ರಸಂಗದಲ್ಲಿ ಮಾಡಿದರೆ ಅವ್ರ ಪರಿಹಾರ ಇತ್ಯಾದಿಗಳು, ಇವರಿಗೆ ಪರಿಹಾರ ಪ್ರಶ್ನೆನೇ ಇಲ್ಲ. ರಾಜನ್ನ ತದ್ಭಾರ್ಯಾಣಾಂ ಸುರತೆ ಮಧುಪಾನ ಸಂಭವಾತ್ ತೇಷಾಂ ಸೋಮಪಾನಾನಂತರಂ ನಿಷಿದ್ಧಂ. ಸೋ ರಾಜರಾದರೆ ಸೋಮಪಾನ ಮಾಡಿದವರಿಗಾದ ನಿಷಿದ್ಧ, ಉಳಿದವರಿಗೆ ಪರಿಹಾರ ಇದೆ. ನಿಷಿದ್ಧ ಅಲ್ಲ ಅಂತ ಹೇಳಿದರೆ ವಿಹಿತ ಅಂತ ಅರ್ಥ ಅಲ್ಲ, ಪರಿಹಾರ ಇದೆ, ಪರಿಹಾರನ ಇಲ್ಲ ಇದಕ್ಕೆ. ಪಿತ್ರಾದಿ ಮೃತ ನಿಮಿತ್ತ ದೀಕ್ಷಾಲಕ್ಷಣ ವ್ರತಸ್ಥಾನಾಂ ವೈಶ್ಯಾನಾಂ ಚ ಇತ್ಯಾದಿ ವಿಶೇಷೋ ಅವಗಂತವ್ಯ. ಬ್ರಾಹ್ಮಣರಿಗೆ ಸರ್ವಾತ್ಮನ ನಿಷಿದ್ಧ, ಕ್ಷತ್ರಿಯರಿಗೆ ನಿಷಿದ್ಧವಾದರೂ ಕೆಲವು ಕಾರ್ಯದಲ್ಲಿ ಅಲವು ಮಾಡಿ ಮತ್ತೆ ಪ್ರಾಯಶ್ಚಿತ್ತ ಕ್ಷತ್ರಿಯ ವೈಶ್ಯರಿಗೆ, ಬ್ರಾಹ್ಮಣನ ಪ್ರಾಯಶ್ಚಿತ್ತವೇ ಇಲ್ಲ, ಇದು ಮುಖ್ಯ. ಆತ್ಮ ಸಂಭಾವನೇನ ಮುಂದೆ ಇನ್ನೊಂದು ವಿಶೇಷ ಅಂಶವನ್ನು ಹೇಳ್ತಾರೆ. ಯಸ್ವಿಹವ ಆತ್ಮ ಸಂಭಾವನೇನ ಸ್ವಯಂ ಅವಮಃ ಜನ್ಮ ತಪೋ ಮಧ್ಯಂಥವನವನು ಸ್ವಯಂ ಅವಮಃ, ಮೊದಲೇ ಕೀಳು ಮನುಷ್ಯ, ತಾನು ದೊಡ್ಡವನು ನಿಜವಾಗಲೂ ಅಲ್ಲ. ಆದ್ರೆ ಏನ್ ಮಾಡ್ದ, ಆತ್ಮ ಸಂಭಾವನೇನ, ತಾನೇ ಭಾರಿ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ. ಆತ್ಮ ಸಂಭಾವಿತ ಸ್ತಬ್ಧ ಅಂತ ಬರುತ್ತಲ್ಲ ಭಗವದ್ಗೀತೆಯಲ್ಲಿ, ಆತ್ಮ ಸಂಭಾವಿತ ತಾನೇ ತಾನೇ ಭಾರಿ ದೊಡ್ಡ ತಿಳ್ಕೊಂಡ್ಬಿಡೋದು, ತಾನು ಯಾರು ಹೇಳಿಲ್ಲ, ತಾನೇ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಭಾರಿ ದೊಡ್ಡ ಮಾಡಿರ್ಬೇಕು ನಾ ಅಂತ ಹೇಳಿಬಿಟ್ಟು ಅಂಥವನು. ಅದ ಕಾರಣ ಏನವನಿಗೆ ಅಂದ್ರೆ, ಜನ್ಮ ತಪೋ ವಿದ್ಯಾಚಾರ ವರ್ಣಾಶ್ರಮವತಃ, ಅದು ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದಾನ ಅವನು, ನಿಜವಾಗ್ಲೂ ತಾನು ಕಡಿಮೆ ಅವನು, ದೊಡ್ಡವರಿದ್ದಾರೆ ಪಾಪ ವರೀಯಸ, ದೊಡ್ಡ ತನಗಿಂತ ದೊಡ್ಡವರಿದ್ದಾರೆ, ಅವ್ರನ್ನೇನ್ ಮಾಡ್ತಾನೆ, ಜನ್ಮ ನಿಜವಾಗ್ಲೂ ಎಂಥ ದೊಡ್ಡವರು ಅಂದ್ರೆ, ಜನ್ಮ ತಪೋ ವಿದ್ಯಾ ಆಚಾರ ವರ್ಣಾಶ್ರಮವತಃ, ಜನ್ಮದಲ್ಲಿ ದೊಡ್ಡವರು, ಹುಟ್ಟಿನಿಂದ ದೊಡ್ಡವರು, ವಯಸ್ಸಾ ಜ್ಯೇಷ್ಠರು ಅಂತ ಅರ್ಥ. ತಪಸ್ಸಿನಿಂದ ದೊಡ್ಡವರು, ವಿದ್ಯೆಯಿಂದ ದೊಡ್ಡವರು, ಆಚಾರದಿಂದ ದೊಡ್ಡವರು, ವರ್ಣದಿಂದ ದೊಡ್ಡವರು, ಆಶ್ರಮದಿಂದ ದೊಡ್ಡವರು, ನೆನ್ಪಿಟ್ಕೊಂಡಿರ್ಬೇಕು. ಎಷ್ಟು ಕಾರಣ ಕೊಡ್ತಾರೆ ಈಗ, ದೊಡ್ಡವನಾಗಲಿಕ್ಕೆ ಎಷ್ಟು ಕಾರಣಗಳು, ವಯಸ್ಸು, ಆಮೇಲೆ ತಪಸ್ಸು, ಆಮೇಲೆ ವಿದ್ಯೆ, ಆಮೇಲೆ ಆಚಾರ, ಆಮೇಲೆ ವರ್ಣ, ಆಮೇಲೆ ಆಶ್ರಮ, ಇಷ್ಟರೂ ದೊಡ್ಡವರನ್ನ ಏನ್ ಮಾಡ್ತಾನೆ ಅವನು, ನಿಮ್ಮಿಂದ ನಾನೇ ದೊಡ್ಡವನು ಅಂತ ಹೇಳ್ತಾನೆ. ಇವನು ಯಾವುದೂ ಇಲ್ಲ ತಮಾಷೆ, ಎಲ್ಲದರಲ್ಲೂ ಕಡಿಮೆ ಅವನು, ಹುಟ್ಟಿನಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಕಡಿಮೆ. ಅವನೇನ್ ಮಾಡ್ತಾರೆ, ಬಹುಮನ್ನೇತ ತಾನು ಭಾರಿ ದೊಡ್ಡವನು ಅಂತ ತಿಳ್ಕೊಂಡ್ಬಿಟ್ಟು ಇರ್ತಾನೋ, ಸಮೃತಕ ಏವ ಮೃತ್ವ, ಅವನು ಬದುಕಿದಾಗ ಹೇಗಿರ್ತಾನೆ, ಸತ್ತಾಗೆ ಇರ್ತಾನೆ, ಅದು ವರ್ಚಸ್ ಕಳ್ಕೊಂಡ್ಬಿಡ್ತಾನೆ ಅಂತ ಅರ್ಥ. ಯಜ್ಞ ಮಾಡಿದ ಸೋಮ ಅಂದ್ರೆ ಏನದು, ಯಜ್ಞ ಶೇಷ, ಸೋಮಪಾನ ದೇವರು ಯಾವುದು ಇಲ್ಲಿ ಸಿಗೋದಿಲ್ಲ ಈಗ, ಸೋಮರಥ ಅಂತ ಹೇಳಿ ಯಾಕೆ ಹಿಮಾಲಯ ಎಲ್ಲ ಸಿಗುತ್ತಂತೆ, ಅದನ್ನು ತಂದು ಅದನ್ನು ಹಿಂಡ್ಬೇಕಲ್ಲ, ಆ ದೇವತೆಗಳು ಸಮರ್ಪಣೆ ಮಾಡಿ ಅದು ಶೇಷ ಅಂತ ತಗೋಬೇಕು, ನೈವೇದ್ಯ ಶೇಷ ತಗೋತಾನಲ್ಲ ಹಾಕಿ, ಅದು ಸೋಮರಸ. ಇವರೇನು ತಿಳ್ಕೊಂಡ್ಬಿಟ್ರು, ಮಧ್ಯಾಹ್ನ ಸೋಮರಸ ಅಂತ ಇವ್ರು ಕರ್ಕೊಂಡ್ಬಿಡ್ತಾರೆ, ಗೊತ್ತಾಯ್ತಾ, ಕಡದು ಅದು ಕುಡಿದ್ರೆ ಅದು ಇವರು ಕುಡಿಬಹುದು, ಏನೇನೋ ಸೇರಿಸ್ಬಿಡೋದು. ಕ್ಷಾರ ಕರ್ತಮೆ, ಕೆಲವರಂತೂ ಭಗವಂತ ಕರೀತಾರೆ, ಭಗವಂತ ಒಳಗೋಗ್ಯಾನ, ಭಗವಂತ ಅವರಿಗೆ ಪಾಲ್ಗೆದ ಭಗವಂತ ಒಳಗೋಗಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ, ಇಂತ ಅದು ಬುರ್ಕ್ ಇರ್ತಾರೆ, ಹೇಳ್ಬೇಡ್ತೀರ ಅದಕ್ಕೆ, ಅದು ಹೆಸರು ಇಟ್ಕೋತಾರೆ ಹೆಸರುಗಳೆಲ್ಲ, ಅದು ಬೇರೆ, ಅದು ಇದು ಸಂಬಂಧನೇ ಇಲ್ಲ. ಸೋಮ ಅದು ಇದನ್ನ ಮದ್ಗುಣಿಕ ಅಂತ ಇದು ಬರುತ್ತಂತೆ, ಒಂದು ಸೊಪ್ಪು ಬರುತ್ತಂತೆ, ಅದು ಎತ್ತರ ತಪ್ಪಿಸುತ್ತಂತೆ, ಎತ್ತರ ತಪ್ಪಿಸಿದಾಗ ಆ ಜ್ಞಾನ ಇರೋದಿಲ್ಲ, ಅದೊಂದು ಹೇಳ್ತಾರೆ. ಬಟ್ ಅದು ಕಥೆ ಎಷ್ಟು ಪ್ರಾಮಾಣಿಕ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅದು ಹೇಳೋ ಕಥೆ ಉಂಟು ಅಷ್ಟೆ. ಅದೇ 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 ಕಥೆಗಳು ಹೇಳ್ತಾರೆ ಆತ. ಪರಿಯಸೋ ಭೂಮನ್ನೇ ತ ಸಮೃತಕೈವ ಮೃತ್ವ, ಬದುಕಿದಾಗ ಸತ್ತಂತೆ ಇರ್ತಾನೆ, ಮುಂದೆ ಸತ್ ಮೇಲೆ ಏನಿರ್ತಾನೆ, ನರಕಕ್ಕೆ ಹೋಗ್ತಾನೆ. ಯಾವ ನರಕ ಅದು, ಕ್ಷಾರ ಕರ್ತಮ ಅಂತ ಹೆಸರು, ಕ್ಷಾರ ಕರ್ತಮ ನರಕದ ಹೆಸರು. ನಿಪಾತಿತೋ ದುರಂತ ಯಾತನಾಹಿ ಅಶ್ನುತೆ, ದುರಂತವಾದ ಯಾತನೆಗಳನ್ನು ಅನುಭವಿಸ್ತಾನೆ ಅಲ್ಲಿ ಬರೀತಾನೆ. ಕ್ಷಾರ ಕರ್ತಮ ಅಂತ ಯಾತಕ್ಕೆ ಹೆಸರು ಅಂದ್ರೆ, ಕ್ಷಾರ ಅಂದ್ರೆ ಉಪ್ಪು, ಗೊತ್ತಾಯ್ತಾ, ಕರ್ತಮ ಅಂದ್ರೆ ಕೆಸರು, ಉಪ್ಪಿನ ಕೆಸರಿದ್ದಾಗಿರುತ್ತೆ, ಸ್ವಲ್ಪ ಉಪ್ಪು ಆದರೆ ಖಜಿತ ಆಗುತ್ತೆ, ಯಾವಾಗಲೂ ಕೂಡ ಹಾಗೆ ಇರಬೇಕು. ಅದು ಲಟ್ಟಿವೆಲ್ಲ ಮೊದಲೇ ಹೇಳಿದ, ಯಾವ ನರಕಗಳು ಕೂಡ ಒಂದೆರಡು ದಿವಸ ಆಗೆಲ್ಲ ಇಲ್ಲವೆಲ್ಲ, ಎಷ್ಟಿರುತ್ತವೋ ಲಕ್ಷಾಂತರ ವರ್ಷ, ಕೆಲವು ಕಲ್ಪಗಟ್ಟಲೆ, ಕೆಲವು ಮಹಾಕಲ್ಪಗಟ್ಟಲೆ, ಕೆಲವಂತೂ ನಿತ್ಯ ನರಕಗಳು ಎರಡು. ಸಮೃತಕ ಏವ ಬರೀತಾರೆ, ಆತ್ಮ ಸಂಭಾವನೇನ, ಹೇಗೆ ಆತ್ಮ ಸಂಭಾವನ ಅಂದ್ರೆ, ಅಹಮೇವ ಮಹಾವಿವೇಕಿ ಸರ್ವಸಾಮಾನ್ಯ ಇತ್ಯಾದಿ ಅಭಿಮಾನೇನ, ನಾನು ಮಹಾಜ್ಞಾನಿ, ನಾನು ಎಲ್ಲರಿಗೂ ನನಗೆ ಗೌರವ ಕೊಡಬೇಕು ಅಂತಕ್ಕ ದುರಹಂಕಾರದಿಂದ ದೊಡ್ಡವರಿಗೆ ಅವಮಾನ ಮಾಡ್ತಾನಲ್ಲ ಅವನು, ಉರಿಯಸ ಬಹುಮಾನ ಯೋಗ್ಯ, ನಿಜವಾಗ್ಲೂ ತುಂಬಾ ಗೌರವಕ್ಕೆ ಅರ್ಹರಾದವ್ರಿಗೆ ಅವಮಾನವನ್ನು ಮಾಡ್ತಾನೆ. ಮೃತಕಃ ಜೀವನ್ಮೃತ, ಬದುಕಿದ ಸತ್ತಂತೆ ಇರ್ತಾನೆ. ಕ್ಷಾರಕರ್ದಮೆ ಲವಣಾತ್ಮಕ ಪಂಕೆ ಅಂತ ಹೇಳಿ ಅದಕ್ಕೆ ಪದರತ್ನಾವಳಿ. ಏತ್ಯ ವೈ ಪುರುಷಾಃ ಪುರುಷಭೇದೇನ ಯಜೇರನ್ ಅಶಾಸ್ತ್ರೀಯಾನ್ ಪಶೂನ್ ಖಾದಂತಿ ತಾಂಶ್ಚತೆ ಪಶವಃ ಇಹ ನಿಹತಃ ಯಮಸದನೆ ಯಾತಯಂತೋ ರಕ್ಷೋಗಣಃ ಸೌನಿಕ ಇವ ಸ್ವಧೀತಿನ ವಿದಾರ್ಯ ಅಸರ್ಕ್ ಪಿಬಂತಿ ನೃತ್ಯಂತಿ ಚ ಗಾಯಂತಿ ಚ ಹೃಷ್ಯಮಾಣಾಃ ಯಥೇಹ ಪುರುಷಾದಾಃ ಏತುಹ ವೈ ಪುರುಷಾಃ ಪುರುಷಮೇಧೇನ ಯಜೇರನ್. ಇನ್ನೊಂದಿಗ ಯಾರು ನರಬಲಿ ಕೊಟ್ಟು ಯಜ್ಞ ಮಾಡ್ತಾರೋ, ಹಿಂದೆಲ್ಲ ಏನು ಹೇಳಿದ್ರು, ಪಶುಬಲಿ ಕೊಡೋರ ಬಗ್ಗೆ ಹೇಳಿದ್ರು, ನರಬಲಿ ಕೊಟ್ಟು ಹೇಳ್ತಾರೆ, ನರಬಲಿ ಕೊಡ್ತು ಇದ್ದಲ್ಲ ಆಗ ಪೇಪರ್ ಬರ್ತಿರುತ್ತಾಗ್ಲೇ ನರಬಲಿ ಕೊಡ. ಅವ್ರು ಯಾರು ಕೂಡ ಯಾವುದೋ ಗಂಡು ಬೇಕು ಅಂದ್ರೆ ಹುಣ್ಣೆ ಹುಟ್ಟುತ್ತಂತೆ, ಆ ಹೆಣ್ಣು ಮಗು ಬಲಿ ಕೊಟ್ಟರು ಗಂಡಾಗುತ್ತೆ ಅಂತ ಹೇಳಿದ್ರೆ ಯಾರ ಎಲ್ಲ ಕೋರ್ಟ್ ಕೇಸ್ ಹಿಂಡಾಗಿ ಸುಳ್ಳು ಇರೋ ಮಗಳು ಕಳ್ಕೊಂಡಂತೆ ಇಂಥ ಆಧುನಿಕ ಇವತ್ತಿನ ಕಾಲಕ್ಕೂ ಕೂಡ ಎಂಥ ಜನಗಳಿದ್ದಾರೆ. ಪರಮ ಮೂಢ್ಯ ಮೂಢನಂಬಿಕೆ, ಪರಮಾವಧಿ ಮೂಢನಂಬಿಕೆ ಅಂದ್ರೆ ಜನ ಬದುಕ್ತಾರೆ, ಅವರಿಗೆಲ್ಲ ಶಿಕ್ಷೆ ಇದೆ. ಪುರುಷ ಮೇಧ ಅಂದ್ರೇನು, ಅಶ್ವಮೇಧ ಅಂದ್ರೇನು, ಅಶ್ವನು ಬಲಿ ಕೊಟ್ಟರೆ ಅಶ್ವಮೇಧ, ಪುರುಷನೇ ಕೊಟ್ಟರೆ ಪುರುಷಮೇಧ. ಪುರುಷಮೇಧೇನ ಸಿಜೇರನ್ ಅಶಾಸ್ತ್ರೀಯಾನ್ ಪಶೂನ್ ಖಾದಂತಿ ಜತಿ ಜತಿಗೆ, ಯಾವುದನ್ನ ತಿನ್ನಬಾರದು ಅಂತ ಶಾಸ್ತ್ರ ಹೇಳಿದೆ ಅಂಥ ಪಶುಗಳನ್ನು ತಿಂತಾನೋ. ತಾಂಶ್ಚತೆ ಪಶವಃ ಇಹ ನಿಹತಾಹ, ಅಸತ್ತಂಥ ಮನುಷ್ಯರಾಗಲಿ ಪಶುಗಳಾಗಲಿ ಯಮಸದನೇ ಯಾತಯಂತಹ, ಯಮಸದನದಲ್ಲಿ ಇವನನ್ನು ಪೀಡಿಸ್ತಾ. ರಕ್ಷೋಗಣ ಸೌನಿಕ, ಸೌನಿಕರು ಅಂದರೆ ಪಶುಮಾರಕರು ಅಂದರೆ ಕಟುಕರು ಅಂತ, ಕಟುಕರು ಕಟುಕರಂತೆ ರಾಕ್ಷಸ ರೂಪದಲ್ಲಿ ಬಂದು ಸ್ವಧಿತಿನ ಅವ್ರೇನು ಮಾಡ್ತಾರೆ, ಸ್ವಧಿತಿ ಅಂದರೆ ಪರಶು ಕೊಡಲಿ, ಕೊಡಲಿಯಿಂದ ವಿದಾರ್ಯ ಇವನು ಕಡಿತಾರಂತೆ ಕೊಡಲಿಯಿಂದ. ಅಸೃಕ್ ಪಿಬಂತಿ ರಕ್ತವನ್ನು ಪಾನ ಮಾಡ್ತಾರೆ, ನೃತ್ಯಂತಿ ಚ ನರ್ತನವನ್ನು ಮಾಡ್ತಾರೆ, ಗಾಯಂತಿ ಚ ಹಾಡ್ತಾರೆ. ಕೃಷ್ಯಮಾಣಾಹ ಯಥೇಹ ಪುರುಷಾದಾಹ, ಇಲ್ಲಿ ರಾಕ್ಷಸರುಗಳು ಹೇಗೆ ಹುಚ್ಚಾಪಟ್ಟೆ ಕುಣಿದು ಬರ್ತಾರಲ್ಲ ನ್ಯೂ ಇಯರ್ಸ್ ಡೇ ಆಚರಿಸ್ತೀವಿ ಅಂತ ಹೇಳಿಬಿಟ್ಟು ಎಷ್ಟು ಗೋಡಿಸ್ತಾರೆ ಮಧ್ಯರಾತ್ರಿ ಒಳಗೆ ಹೋಗಿ ಬಂದು ಬಂದು ಬಸ್ ನಿಲ್ಲಿಸಿ ಕಾರ್ ನಿಲ್ಲಿಸಿ ಕುಡಿದು ಎಲ್ಲ ಕುಡಿದು ಬಿಟ್ಟರೆ ಅದು ಅವ್ರ ಹಬ್ಬ. ಅದಕ್ಕೆ ಪುರುಷಾದರು ಹೇಗಿರ್ತಾರಲ್ಲ ಮಹಾರಾಷ್ಟ್ರಸರು, ಅವರಂತೆ ಕುಣಿತ ಕುಣಿತ ಎಂಜಾಯ್ ಮಾಡ್ತಿರ್ತಾರೆ, ಇವ್ರನ್ನ ಅಷ್ಟು ಶಿಕ್ಷೆ ಕೊಡ್ತಾರೆ. ಆದ್ದರಿಂದ ಇನ್ನೊಬ್ಬರನ್ನ ನರಬಲಿ ಕೊಟ್ಟು ಯಜ್ಞ ಮಾಡೋದಾಗಲಿ, ನಿಷಿದ್ಧ ಪಶುಗಳನ್ನು ಕೊಡೋದಾಗಲಿ, ಮಂತ್ರತಂತ್ರ ಇಲ್ಲದೆ ಮಾಡೋದಾಗಲಿ, ಎಲ್ಲ ನಿಷಿದ್ಧನೇ. ತಪ್ಪಾಗಿ ಮಂತ್ರ ಹೇಳೋದಾಗಲಿ, ಅವಿಹಿತವಾದ ಏನೇ ಮಾಡಿದರೂ ಕೂಡ ಆ ಹೆಸರಿಗೆ ಯಜ್ಞ ಅದು ನಿಜವಾಗಲೂ ಕೂಡ ಅದು ಯಜ್ಞ ಅನಿಸೋದಲ್ಲಿ ಏನಂತಾರೆ ಅದನ್ನು ಕೊಲೆ ಅಂತ ಕರೀತಾರೆ. ಏತ್ವಿಹವಾ ಅನಾಗಸೋ ಅರಣ್ಯೆ ಗ್ರಾಮೇವ ವೈಸ್ರಂಭಕೈ ಉಪಸೃತಾನ್ ವಿಪಸಂಭ್ರಮ್ಯ ದಿದೀವಿಷೂನ್ ಶೂಲಸೂತ್ರಾದಿ ಶು ಉಪಪ್ರೋತಾನ್ ಕ್ರೀಡಾಕತಯ ಯಾತಯಂತಿ ತೇಪಿ ಪ್ರೇತ್ಯ ಯಮಯಾತನಾಸು ಶೂಲಸೂತ್ರಾದಿಭಿಃ ಪ್ರೋತಾತ್ಮನಃ ಶತ್ರುಭ್ಯಾಂ ಚ ಅಭಿಹತಾಃ ಕಾಕ ಕಂಕ ಪಕಾದಿಭಿಃ ಚ ಇತಸ್ತತಃ ತಿರಂ ಅತುಂಡೈಃ ಆಹನ್ಯಮಾನಾಃ ಆಹನ್ಯಮಾನಾಃ ಆತ್ಮಶಮನಂ ಸ್ಮರಂತಿ ಆತ್ಮಶಮನಂ ಸ್ಮರಂತಿ. ಈಗ ಏತ್ವಿಹವಾ ಅನಾಗಸಃ ಅರಣ್ಯೇ ಗ್ರಾಮೇ ವಾ ವೈಸ್ರಂಭಕೈ ಉಪಸೃತಾನ್ ಉಪವಿಸ್ರಂಭಮಯ್ಯ. ಅಲ್ಲಿ ಹೇಳ್ತಾರೆ ಏನಾಗಿದೆ, ಪಾಪ ಯಾರೋ ದಾರಿ ಹೋಗ್ತಿರ್ತಾರೆ ಪಾಪ, ಅದೇನು ತಪ್ಪು ಮಾಡೋದು, ಅಂಥ ಅಮಾಯಕ ಜನ ಅಂತಾರಲ್ಲ ಅಂಥವು, ಅರಣ್ಯದಲ್ಲೇ ಆಗಲಿ ಗ್ರಾಮದಲ್ಲಾಗಲಿ ನಂಬಿಸಿಬಿಟ್ಟು, ವಿಶ್ರಂಭ ಅಂದರೆ ನಂಬಿಕೆ, ವೈಸ್ರಂಭಿಕೈ ಅಂದ್ರೇನು ನಂಬಿಸೋದು, ಹಾಗೆ ಮಾಡಿ ಹೀಗೆ ಮಾಡಿ ಉಪಚಾರ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿಬಿಡೋದು. ಆಮೇಲೆ ಉಪಸೃತಾನ್ ಅವ್ರು ಸಿಕ್ಕ ಮೇಲೆ ಏನು ಮಾಡ್ತಾರೆ, ಅವಿಶ್ರಂಭಮಯ್ಯ ಅವಿಶ್ರಂಭಯ್ಯ ಅವ್ರನ್ನ ಮೋಸ ಮಾಡಿಬಿಟ್ಟು ವಿಶ್ವಾಸ ಮಾಡದಂತೆ ಮಾಡಿ ವಿಶ್ವಾಸ ಮಾಡಿಸ್ತೇನೆ. ಜಿಜೀವಿಷೂನ್ ಪಾಪ ಬದುಕಲಿಕ್ಕೆ ಅಂತ ಇಷ್ಟಪಟ್ಟವರನ್ನ ಶೂಲ ಸೂತ್ರಾದಿಷು ಉಪಪ್ರೋತಾನ್ ಕ್ರೀಡನಕತಯಾ ಯಾತಯಂತಿ, ಶೂಲಗಳಿಂದ ಶೂಲಸೂತ್ರಗಳಿಂದ ಚುಚ್ಚುಬಿಟ್ಟು ಹಿಂಸೆ ಮಾಡಿ ಎಂಜಾಯ್ ಮಾಡ್ತಾರೆ. ದೇಪಿ ಪ್ರೇತ್ಯ ಇಂಥ ಪಾಪಿ ಜನಗಳು ಸತ್ತ ಮೇಲೆ ಯಮಯಾತನಾಸು ಶೂಲಸೂತ್ರಾದಿಭಿಹಿ, ಯಮಲೋಕದ ನರಕಗಳಲ್ಲಿ ಯಾವ ರೀತಿ ಶೂಲದಿಂದ ಚುಚ್ಚಿರ್ತಾರೋ, ಸೂತ್ರದಿಂದ ಅಂದರೆ ಸೂಚಿ ಚುಚ್ಚಿರ್ತಾರೋ ಆ ರೀತಿಯಲ್ಲಿ ಪ್ರೋತಾತ್ಮನಃ ಇವನ್ನ ಚುಚ್ಚಿಬಿಟ್ಟು ಹಿಂಸೆ ಮಾಡ್ತಾರೆ. ಜೊತೆಗೆ ಶತ್ರುಭ್ಯಾಂಚ ಅಭಿಹತಾ, ಹಸಿವು ಬಾಯಾರಿಕೆಗಳಿಂದ ಸಂಕಟ ಪಡ್ತಾ ಇರ್ತಾರೆ, ಅಂಥ ಸ್ಥಿತಿಗೆ ಹೋಗ್ತಾರೆ ಇವರೆಲ್ಲ. ಕಾಕ ಕಂಕ ಪಕಾದಿಭಿಶ್ಚ ಇತಸ್ತತಃ ತಿಗ್ಬತುಂಡೈಹಿ, ಕಾಕ ಕಾಗೆ ಕಂಕ ಪಕ್ಷಿಗಳು ಅಂತ ಕೆಲವು ಪಕ ಪಕ್ಷಿಗಳು ಅಂತ ನರಕದಲ್ಲಿರತಕ್ಕಂಥ ಅಂಥ ಪಕ್ಷಿಗಳೆಲ್ಲ ತಿಗ್ಮತುಂಡೈಹಿ, ತಿಗ್ಮ ಅಂದ್ರೆ ತೀಕ್ಷ್ಣವಾದಂತಹ ಕೊಕ್ಕುಗಳು, ಕ್ಷುತ್ಸಾಮ ನೃಷರಕ್ಷೋರ ತಕರ ನಕರ ಕ್ಷುಣ್ಣ ವಿಕ್ಷೋಭಿ ತಾಕ್ಷಾನ್ ಬರುತ್ತಲ್ಲ ಹಾಗೆ ಅತ್ಯಂತ ತೀಕ್ಷ್ಣವಾದಂತಹ ತುಂಡಗಳಿಂದ ಅಹನ್ಯಮಾನ ಹಿಂಸಿಸಲ್ಪಡುವವರಾಗಿ ಆತ್ಮಶಬಲಂ ಸ್ಮರಂತಿ, ಅಯ್ಯೋ ಎಂತ ತಪ್ಪು ಮಾಡಿದೆ ಅಂತ ಗೋಳಾಡ್ತಾರಂತಾಗ, ಬಟ್ ಹಾಗೇನು ಮಾಡಕ್ ಬರೋದಿಲ್ಲ, ಆಗ ಗೋಳಾಡಿದ್ರೆ ಉಪಯೋಗ ಇಲ್ಲ, ಜೈಲಲ್ಲಿ ಇದ್ದವನು ಗೋಳಾಡಿದ ಮಾತ್ರ ಬಿಟ್ಬಿಡ್ತಾರ ಅವನನ್ನ, ತಪ್ಪಿಗೆ ಶಿಕ್ಷೆ. ಸೊ ನರಕದಲ್ಲಿ ಸ್ಮರಣೆ ಬರೋದೇ ಕಷ್ಟ, ಸೊ ಅದು ಬಂದರೂ ಕೂಡ ಅದನ್ನು ಪ್ರಯೋಜನ ಇಲ್ಲ, ಯಾಕೆ ಶಿಕ್ಷೆ ತಪ್ಪಿಗೆ ಶಿಕ್ಷೆ ಕೊಡ್ತಿದ್ದಾರೆ, ಆದ್ರಿಂದ ಅನುಭವಿಸ್ಲೇಬೇಕು. ಪ್ರ ಪ್ರಾಯಶ್ಚಿತ್ತಕ್ಕೆ ಅಂದ್ರೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ರ ಫಸ್ಟ್. ತಪ್ಪೇ ಅಂತ ಗೊತ್ತಿಲ್ಲದವ್ರು ಪ್ರಾಯಶ್ಚಿತ್ತ ಏನ್ ಮಾಡ್ಕೋತಾನ? ತಪ್ಪು ಅಂತ ಗೊತ್ತಾದ್ಮೇಲೆ ಪ್ರಾಯಶ್ಚಿತ್ತದ ಪ್ರಶ್ನೆ. ತಪ್ಪೇ ಗೊತ್ತಿಲ್ಲದೆ ಹೋದ್ರೆ ಬಹಳ ಜನ ತಾವು ಮಾಡೋ ತಪ್ಪು ಅಂತ ಅನಿಸೋದಿಲ್ಲ ಅವ್ರಿಗೆ. ಏನ್ ಅನಿಸುತ್ತೆ ಅವರಿಗೆ? ಭಾರಿ ಸರಿ ಮಾಡ್ತೇವೆ, ಇವರೇ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ವಾದ ಮಾಡೋರು ಏನ್ ಮಾಡ್ತೀರಿ? ಈ ಕೋರ್ಟ್ ಕಚೇರಿಗಳಲ್ಲೇನೆ ಇವ್ರು ಹೇಳ್ತಾರೆ ತಪ್ಪಿತಸ್ಥ ಜಡ್ಜ್ಮೆಂಟ್ ಕೊಟ್ಟ ಮೇಲೂ ಕೂಡ ಎಲ್ಲ ಪ್ರೂಫ್ ಇವನೇ ಹೇಳ್ತಾನೆ, ಸುಮ್ಮನೆ ಕೊಟ್ಟಿದ್ದಾರೆ, ನಾ ತಪ್ಪಿತಸ್ಥ ಅಲ್ಲ ಅಂತ ಹೇಳ್ಕೊತಿರ್ತಾರೆ. ಅಷ್ಟೇ ಅಲ್ಲ, ಜಡ್ಜನ್ನೇ ಕೊಲ್ಲೋ ಪ್ರಯತ್ನ ಮಾಡ್ತಾರೆ. ಆತರಿಲ್ಲ ನೀವು ಎಷ್ಟೋ ಜನಗಳು. ಆದ್ದರಿಂದ ಪ್ರಾಯಶ್ಚಿತ್ತ ಬರೋದು ಯಾರಿಗೆ ಅಂದ್ರೆ ಪಶ್ಚಾತ್ತಾಪ ಬಂದವರಿಗೆ ಮಾತ್ರ, ಗೊತ್ತಾಯ್ತಾ? ಅದು ಪ್ರಾಯಶ್ಚಿತ್ತನ ಎಷ್ಟು ಮಾಡ್ಕೋಬೇಕು ಮತ್ತೆ ಅವರು ಪ್ರಪೋರ್ಷನೇಟ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇಂಥದ್ದಕ್ಕೆ ಇಷ್ಟು ಪ್ರಾಯಶ್ಚಿತ್ತ ಅಂತಿದೆ. ಇವತ್ತೆಲ್ಲ ಪ್ರಾಯಶ್ಚಿತ್ತ ನಾಟಕ ಮಾಡಿಬಿಡು, ಮಾಡಬಾರದು ಮಾಡೋದು ವಿಷ್ಣು ಪಂಚಕ ಮಾಡಿದೆ ಅಂತೇಳಿ. ವಿಷ್ಣು ಪಂಚಕ ಪಾಪ ಹೋಗೋದಾಗಿದ್ರೆ ಎಲ್ಲರೂ ಮಾಡ್ಬೋದಾಗಿದೆ. ಅದಕ್ಕೆ ಹೋಗೋ ಪಾಪಗಳು ಬೇರೆ, ಹೋಗೋದಿಲ್ಲ ಅಂತಲ್ಲ, ಬೇರೆ ಪಾಪಗಳು ಬೇರೆ ಅವೆಲ್ಲ ಕೂಡ. ಅದೇ ರೀತಿ ಪವಮಾನ ಹೋಗಿ ಹೋಗೋ ಪಾಪಗಳು ಬೇರೆ. ಯಾವುದೋ ಪಾಪ ಮಾಡಿ ಏನೋ ಮಾಡಿದರೆ ಅದು ಉಪಯೋಗ ಇಲ್ಲ. ಪ್ರಿಸ್ಕ್ರೈಬ್ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ಹಾಗೆ. ಯಾವುದೋ ಪ್ರಶ್ನೆ ಏನೋ ಉತ್ತರ ಬರೆದ್ರೆ ಪಾಸ್ ಆಗೋದಿಲ್ಲ, ಯಾವ ಉತ್ತರ ಬರೀಬೇಕು? ರೆಲೆವೆಂಟ್ ಆನ್ಸರ್ ಬರೀಬೇಕು. ಆ ದೃಷ್ಟಿಯಿಂದ ವಿವಿಧ ಪ್ರಾಯಶ್ಚಿತ್ತನ ವಿವಿಧ ರೀತಿಯಲ್ಲಿ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ಇಷ್ಟು ಖರ್ಚು ಅಂತಿರುತ್ತೆ. ಎಷ್ಟೋ ಪ್ರಾಯಶ್ಚಿತ್ತ, ಉದಾಹರಣೆಗೆ ಕೆಲವು ಶಿಷ್ಯಗಳು ಹೇಳ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ಬೇಕು ಅಂತ ಅವನು ಯಾವುದೋ ಮನುಷ್ಯದ ಕೆಲಸ ಮಾಡಿರ್ತಾನೆ, ಅದು 10-20 ಖರ್ಚಾಗುತ್ತಾ ಆ ರೀತಿ ಮಾಡ್ಕೊಂಡ್ರಾಗುತ್ತೆ ಹೊರತು ಯಾವ ಟೋಕನ್ ಪ್ರಾಯಶ್ಚಿತ್ತ ಇದನ್ನೋ ಪ್ರಾಯಶ್ಚಿತ್ತ ಅಂತ. ವಿಶ್ವಾಸಘಾತಕರು ಅಂತ ಒಟ್ಟು ಏನ್ ಹೇಳ್ಬೇಕು? ವಿಶ್ವಾಸಘಾತಕರು ನಂಬಿಸಿಬಿಟ್ಟು ಮೋಸ ಮಾಡ್ತಕ್ಕಂಥ ಜನ ಅಂತವ್ರಿಗೆ ಬೇಕಾಡ್ತಾನೆ ಸಿಗ್ತಾರೆ. ಇವತ್ತು ಮೋಸ ದಲ್ಲಾಳಿಗಳ ಎಂಥವ್ರು ಅವರೆಲ್ಲ ಸಾಮಾನ್ಯ ಏಜೆಂಟ್ಗಳು ಬ್ರೋಕರ್ಸ್ ಎಲ್ಲ ಹೇಗಿರ್ತಾರೆ? ಬರೀ ನಂಬಿಕೆಗಳು, ಬರೀ ಸುಳ್ಳುಗಳು. ಹಾಗೇನೋ ವಾಯ ಬಂದ ಮಾತಾಡ್ಬಿಡ್ತಾರೆ, ಆಮೇಲೆ ಕೇಳಿದ್ರೆ ಕೈ ಚಾಚ್ಬಿಡ್ತಾರೆ. ನಮಗೇನು ಗೊತ್ತು, ಅನ್ಕೊಂಡಿದ್ದೆ ಅಂದ್ಬಿಡ್ತಾರೆ. ಮುದಾಯ್ತಷ್ಟು ಒಂದು ಮಾತಿನಲ್ಲೇ ದಾಟಿಸ್ಬಿಡ್ತಾರೆ. ಮೊದಲೇ ಗೊತ್ತು ಅವರಿಗೆ, ಅನ್ಕೊಂಡಿದ್ದೇನಲ್ಲ, ಇವ್ರು ಟ್ರಾಪ್ ಮಾಡೋಕ್ಕಂತಾನೆ ಮಾಡಿರ್ತಾರೆ. ಮೆಸ್ಕೇಪ್ ಮಾಡೋಕ್ಕೆ ಏನ್ ಮಾಡ್ಬಿಡ್ತಾರೆ ಆಮೇಲೆ? ಓ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಸುಮ್ಮನೆ ನಾಟಕ ಮಾಡ್ತಾರೆ, ಅದೆಲ್ಲ ತಪ್ಪದು. ಸೊ ಬ್ರೋಕರ್ ಕೇಸ್ಗಳು ಇವೆಲ್ಲ ಕೂಡ. ಕರ್ಮಸಿಂಧು ಪ್ರಾಯಶ್ಚಿತ್ತ ವಿವೇಕ ಅಂತ ಪುಸ್ತಕನೇ ಇದೆ. ಮತ್ತೆ ಪುರಾಣಗಳಲ್ಲಿ ಪ್ರಾಯಶ್ಚಿತ್ತ ಬೇಕಾಷ್ಟುಗಳಿಗೆ ಬರುತ್ತೆ. ಎಷ್ಟೋ ಪುರಾಣ ಪ್ರಾಯಶ್ಚಿತ್ತದ ವಿಷಯ ಬೇಕಾಷ್ಟು ಹೇಳ್ತಾ, ಇಂತಿಂಥ ಪಾಪಕ್ಕೆ ಇಂತಿಂಥ ಪ್ರಾಯಶ್ಚಿತ್ತ ಅಂತೆ. ಧರ್ಮಶಾಸ್ತ್ರಜ್ಞರು ಯಾರು ಸ್ವಂತ ತಾವು ಬರೆಯೋದಿಲ್ಲ, ಅದನ್ನು ಕಲೆಕ್ಟ್ ಮಾಡಿ ಬರೀತಾರೆ ಅಷ್ಟೇ. ಶ್ರುತಿಗಳಲ್ಲೇ ಪ್ರಾಯಶ್ಚಿತ್ತ ಉಂಟು, ಶ್ರುತಿಗಳಲ್ಲಿ ಪ್ರಾಯಶ್ಚಿತ್ತ ಉಂಟು, ಪುರಾಣಗಳಲ್ಲಿ ಉಂಟು. ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಧರ್ಮಶಾಸ್ತ್ರಕಾರ ಬರೀತಾರೆ ಹೊರತು ಬರೀ ಅವರು ಬರೆದ್ರೆ ಬೆಲೆ ಇಲ್ಲ. ಬರೀ ಜಡ್ಜ್ಮೆಂಟ್ ಕೊಟ್ಟರೆ ಅರ್ಥ ಇಲ್ಲ. ಏನ್ ಮಾಡ್ಬೇಕು ಅವರು? ಅದನ್ನೆಲ್ಲ ಕೋರ್ಟ್ ಮಾಡ್ಬೇಕು, ಸಮ ರೆಲೆವೆಂಟ್ ರೂಲ್ ಕೋರ್ಟ್ ಮಾಡಿ ಶಿಕ್ಷೆ ಕೊಡಬೇಕು ಹೊರತು ಆ ಬರೀ ಹಾಗೆ ಕೊಟ್ಟರೆ ಅದಕ್ಕೆ ಅರ್ಥ ಇಲ್ಲ. ಆ ರೀತಿ ಏತ್ವಿ ಹವೈ ಭೂತಾನಿ ಉದ್ವೇಜಯಂತಿ ನರಾಹ ಅತ್ಯುಲ್ಬಣ ಸ್ವಭಾವಾಹ ಯಥಾ ದಂದಶೂಕಾಹ ತೇಪಿ ಪ್ರೇತ್ಯ ನರಕೆ ದಂದಶೂಕಾಖ್ಯೇ ನಿಪತಂತಿ ಯತ್ರ ನೃಪ ದಂದಶೂಕಾಹ ಪಂಚಮುಖಾಹ ಸಪ್ತಮುಖಾಹ ಉತ್ಪತ್ತ್ಯ ಗ್ರಸಂತಿ ಯಥಾ ಬಿಲೇಶಯಾಹ. ಮತ್ತೆ ಹೇಳ್ತಾರೆ, ಏತ್ವಿಹ ವೈ ಭೂತಾನಿ ಉದ್ವೇಜಯಂತಿ. ಯಾರು ಪ್ರಾಣಿ ಹಿಂಸೆ ಮಾಡ್ತಾರೆ, ಪ್ರಾಣಿ ಹಿಂಸೆ ಅನೇಕ ರೀತಿಯಲ್ಲಿ, ಕೊಲ್ಲೋದಷ್ಟೇ ಅಲ್ಲ, ಭಯಪಡಿಸೋದು ಜನಗಳನ್ನು ಭಯಪಡಿಸೋದು. ಗೂಂಡಾಗಳು ಬರ್ತಾರಲ್ಲ, ಆ ಬೀದಿ ಬಂದ ಅಂದ್ರೆ ಉಳಿದವರಲ್ಲಿ ಏನಾಗ್ಬಿಡ್ಬೇಕು? ಕಾಣಿಕೆಟ್ಟು ಓಡೋಗ್ಬಿಡ್ಬೇಕು, ಅದು ಇರಾಗಿಲ್ಲ. ಅಷ್ಟು ಭಯ ಬಂದ ಅಂದ್ರೆ ಪಾಪಿಷ್ಟ ಬಂದ ಅಂತಾನೆ ಹೆಸರು ಅವ್ರಿಗೆ. ಇಲ್ಲದವ್ರು ಏನ್ ಮಾಡ್ತಾರೆ? ಚಿತ್ರಹಿಂಸೆ ಕೊಡ್ತಾರೆ. ಅದಕ್ಕೆ ಭೂತ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಕ್ಕಂಥ ಜನಗಳು. ನರ ಅತ್ಯುಲ್ಬಣ ಸ್ವಭಾವ, ಬೈ ನೇಚರ್ ಕ್ರೂರಿಗಳು. ಕ್ರೌರ್ಯವನ್ನು ತೋರಿಸ್ತಾರೆ, ಎಂಜಾಯ್ ಮಾಡ್ತಾರೆ ಕ್ರೌರ್ಯವನ್ನು. ಯಥಾ ದಂದಶೂಕಾಹ, ಹಾವುಗಳಂತೆ, ಹಾವುಗಳಂತೆ ಗಂಟು ಬಿದ್ದಿರ್ತಾರೆ. ಹಾವುಗಳು ಹೇಗೆ ಆಟ ಆಡಿ ಆಟ ಆಡಿ ಬೀಲಿಗಳನ್ನು ಕೊಲ್ಲಬೇಕೋ ಆಡಿ ಜನಗಳಿದ್ವಿ. ಹಾವುಗಳನ್ನು ಬಯೋ ಉದ್ದೇಶದವರೊಳಗಿಲ್ಲ, ದೃಷ್ಟಾಂತ ಅಷ್ಟೇ. ಹಾವುಗಳು ಯಾವ ರೀತಿ ಇರಿ ತನ್ನ ಬೇಟೆಯನ್ನ ಚಿತ್ರಹಿಂಸೆ ಮಾಡಿ ಹಿಡಿಯುತ್ತೋ ಆ ರೀತಿ ಜನಗಳನ್ನ ಬೀಳಿಸ್ತಕ್ಕಂಥ ಜನಗಳು. ಪ್ರೇತ್ಯ ಸತ್ತ ಮೇಲೆ ನರಕೆ, ನರಕದಲ್ಲಿ, ನರಕದ ಹೆಸರೇನು? ದಂದಶೂಕ ಅಂತ ಹೆಸರು. ದಂದಶೂಕ ಎಂಬ ನರಕದಲ್ಲಿ ನಿಪತಂತಿ ಬಿಡ್ತಾರೆ. ನೃಪ ಅಲ್ಲಿ ಪರಿಷಿತ್ ರಾಜನೇ, ಎತ್ರ ಅಲ್ಲಿ ದಂದಶೂಕಾಹ, ಹಾವುಗಳು. ಎಂತ ಹಾವುಗಳು? ಪಂಚಮುಖಾಹ ಸಪ್ತಮುಖಾಹ, 5 ಮುಖದ 6 ಮುಖದ ಹಾವುಗಳು ಬಂದು ಉತ್ಪತ್ತಿ ಧಾವಿಸಿ ಬಂದು ಗ್ರಸಂತಿ ಯಥಾ ಬಿಲೇಶಯಾಹ, ಬಂದು ಇವನ್ನ ನುಂಗಿ ಹಾಕಿಬಿಡುತ್ತಂತೆ. ಕಚ್ಚಿ ಕಚ್ಚಿ ಕೊಲ್ತಾ ಇರುತ್ತೆ, ನುಂಗ್ತಾ ಇರುತ್ತೆ. ಆದ್ದರಿಂದ ಎಂದೂ ಕೂಡ ಮನುಷ್ಯರನ್ನ ಕೊಲ್ಲೋದು ಪಾಪ ಅಷ್ಟೇ ಅಲ್ಲ, ಏನ್ ಮಾಡಬಾರ್ದು ಅವರಿಗೆ? ಭಯ ಹುಟ್ಟಿಸ್ಬಾರ್ದು. ಇವ್ರು ಬಂದ್ರಪ್ಪ ನಮ್ಮ ಪ್ರಾಣ ತೆಗಿತಾರೆ ಅನ್ನೋ ಚಿತ್ರ ಕೊಡಬಾರ್ದು. ಬಂದ್ರೆ ಎಂಥ ವಾತಾವರಣ ಉಂಟಾಗಬೇಕು ಬಂದ ಮೇಲೆ? ಶಾಂತವಾದ ಅಭಯ ಕೊಡ ಹೋಗ್ಬೇಕು ಹೊರತು ಭಯ ಹುಟ್ಟಿಸಾಕ ಹೋಗ್ಬಾರ್ದು. ಟೆರರಿಸ್ಟ್ ಅಂದ್ರೆ ಭಯ ಹುಟ್ಟಿಸೋರು, ಜ್ಞಾನಿಗಳೆಂಥವ್ರು ಅಭಯ ಕೊಡೋರು. ಬಂದು ದುಃಖ ಎಲ್ಲ ಹೋಗ್ಬಿಟ್ಟು ಶಾಂತವಾಗಿರ್ಬೇಕು. ಆ ರೀತಿ ಮನುಷ್ಯ ಬದುಕಬೇಕೆ ಹೊರತು ತನ್ನಿಂದ ಏನಾಗಬಾರ್ದು ಲೋಕಕ್ಕೆ? ಭಯ ಹೋಗ್ಬೋ, ಭಯ ಉಂಟಾಗಬಾರ್ದು. ಉಂಟು ಮಾಡಿದರೆ ಇಲ್ಲಿ ಅನರ್ಥ ಇದ್ದೇ ಇದೆ. ನರಲೋಕದ ಅನರ್ಥ ಅಂತೂ ಈ ಗ್ಯಾರಂಟಿ ನರಕಲೋಕದೊಳಗೆ. ಏತ್ವಿ ಹವ ಅವಟ ಕುಸೂಲ ಗುಹಾದಿಷು ಭೂತಾನಿ ನಿರುಂಧಂತಿ ತಥಾ ಅಮುತ್ರ ತೇಷು ಏವ ಉಪವಿಶ್ಯ ಸಗರೇಣ ವನ್ಹಿನ ಧೂಮೇನ ನಿರುಂಧಂತಿ. ಮತ್ತೆ ಹೇಳ್ತಾರೆ, ಅವಟ ನಿರೋಧ ಅಂತ ಒಂದು ನರಕ. ಏತ್ವಿಹ ಅವಟ ಕುಸೂಲ ಗುಹಾದಿಷು. ಕುಸೂಲ ಅಂದರೆ ವಿಹ್ಯಾದಿ ಧಾನ್ಯಾಂತರ್ಗತ ಅಂದರೆ ಇದರೊಳಗೆ ಧಾನ್ಯಗಳನ್ನ ಉಸಿರುಗಟ್ಟಿ ಸಾಯಿಸೋದು, ನಿರುಚ್ಛ್ವಾಸ ಬಿಲಂ ಅಥವಾ ಉಸಿರಾಡದೆ ಇರತಕ್ಕಂಥ ಜಾಗಕ್ಕೆ ಹಾಕಿ ಹಿಂಸೆ ಪಡಿಸೋದು. ಭೂತಾನಿ ನಿರುಂಧಂತಿ, ಉಸಿರಾಟಕ್ಕೆ ಅಸಾಧ್ಯವಾದ. ಅದೇ ರೀತಿಯಲ್ಲಿ ಧಾನ್ಯಾದಿಗಳಲ್ಲಿ ಉಸಿರುಗಟ್ಟ ರೀತಿಯಲ್ಲಿ ಆದಿಶಬ್ದ ಜಲ ಮಜ್ಜನಾಧಿಕಂ ಗ್ರಾಹ್ಯ, ನೀರಿನಲ್ಲಿ ಮುಳುಗಿಸಿಬಿಟ್ಟು ಇಲ್ಲಿ ಕೆಲವು ಬೋನಲ್ಲಿ ಇಲ್ಲಿ ಹಿಡಿತಾರೆ. ಆಮೇಲೆ ಏನು ಮಾಡ್ತಾರೆ, ಅದನ್ನು ಬಕೆಟ್ನಲ್ಲಿ ಇಟ್ಟುಬಿಡ್ತಾರೆ. ಬಕೆಟ್ನ ಇಲ್ಲಿ ಹಿಡಿದಿರ್ತಾರಪ್ಪ ಇದರೊಳಗೆ ಪೌನ್ನೊಳಗೆ, ಆಮೇಲೆ ಅವ್ರು ಬಕೆಟ್ನಲ್ಲಿ ಇಡ್ತಾರೆ ಅದನ್ನು. ಅವಾಗ ಏನು ಮಾಡೋಕ್ಕೆ, ಹೊರಗೆ ಬರೋಕ್ಕಾಗಲ್ಲ ಅದಕ್ಕೆ. ಇದರಲ್ಲಿರೋದು ಏನು ಮಾಡುತ್ತೆ, ಒದ್ದಾಡಿ ಸತ್ತೋಗುತ್ತೆ. ಆಮೇಲೆ ಬಿಟ್ಟು ಹಾಕ್ಬಿಡ್ತಾರೆ. ಇದು ಎಂಥ ಚಿತ್ರಹಿಂಸೆ ಎಲ್ಲ ಏನಿದ್ರು ಅದು. ಯಾವುದು ಇಲ್ಲಿ ಪಾಪ ಇವನ್ನ ಆ ರೀತಿ ಇವನ್ನೇನು ಮಾಡಿಲ್ಲ. ಯಾವುದು ಮಾಡಿದ್ದೇನೆ, ಇವನನ್ನ ಕಾಳಗಿಡುತ್ತಿತ್ತು ಅಷ್ಟೇ ಹೊರತು ಇದೇನು ಮಾಡಿಲ್ಲ ಅಲ್ಲ. ಇವನು ಮಾಡಿದ್ದೀರಾ ಅದಕ್ಕೆ, ಏನೋ ಮನುಷ್ಯರಷ್ಟು ಕೆಟ್ಟವರಲ್ಲ ತಿಳ್ಕೊಬೇಕಾಗುತ್ತೆ. ನಾವು ಮನುಷ್ಯ ಯಾರು ಒಂದಿಲ್ಲ ಮನುಷ್ಯರು ಕೊಲ್ಲೋದಿಲ್ಲ ಡೈರೆಕ್ಟ್ ಆಗಿ. ಪ್ಲೇಗಿಗೆ ಬರೋ ವಿಚಾರ ಬೇರೆ, ಮನುಷ್ಯ ಕೊಂದಂತೆ ಕೊಲ್ಲೋದಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ಬಿಡ್ತಾರೆ, ಅದಕ್ಕಿಂತ ಜಾಸ್ತಿ ಅನರ್ಥ ಅನಾಹುತ ಮಾಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಇರುಂಧಂತಿ ತಥಾ ಅಮೂತ್ರ ತೇಷು ಏ ಉಪವೇಶ್ಯ. ಇನ್ನೊಂದು ಇದು ಬಂದಿದೆ ನೋಡಿದ್ರ, ಒಂದು ಇದು ಬಂದ ಬರುತ್ತೆ, ಅಂಟು ಬಂದ ಬರುತ್ತೆ, ಅದಿಟ್ಟು ಬಿಟ್ಟರೆ ಇಲಿಗಳು ಬರುತ್ತೆ ಅದ್ರ ಮೇಲೆ. ಮುಂದಕ್ಕೆ ಹೋಗಕ್ಕೆ ಬರಲ್ಲ, ಹಿಡ್ಕೊಂಡ್ಬಿಡುತ್ತೆ ಹಾಗೆ. ಹಿಡ್ಕೊಂಡು ಬರೋದ ಕಡೆ ಬರಲಿಕ್ಕೆ ಆಗೋದೇ ಇಲ್ಲ ಅದನ್ನ. ಆಮೇಲೆ ಏನ್ ಮಾಡ್ತಾರೆ, ಅದನ್ನ ಎಲ್ಲ ದಾರಿ ಇಟ್ಬಿಡ್ತಾರೆ. ಯಾವುದೋ ಒಂದು ಪ್ರಾಣಿ ಎತ್ಕೊಂಡು ಹೋಗುತ್ತೆ ಸದ್ದಾಗಿತ್ತು, ಅದು ಪೂರ್ತಿ ಹೋಗ್ಲಿಕ್ಕಾಗಲ್ಲ, ಅಂಟು ಬಿಡುತ್ತಲ್ಲ ಕೆಳಗಡೆಗೆ, ತುಂಡು ತುಂಡಾಗಿ ಹೋಗುತ್ತೆ. ಎಷ್ಟು ಚಿತ್ರಹಿಂಸೆ ಅದು. ಇವನು ಮಾಡಿದ ಅವನು ಮಾಡೋ ಅನರ್ಥಕ್ಕೂ ಇವನು ಮಾಡೋ ಅನರ್ಥಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಅದಕ್ಕೆ ಉಸಿರುಗಟ್ಟಿಸೋ ರೀತಿಯಲ್ಲಿ ಪ್ರಾಣಿಗಳನ್ನು ಯಾರು ಹಿಡಿದು ಹಾಕ್ತಾರೆ, ನೋಯಿಸ್ತಾರೆ. ಆ ದೇಶವೇ ಉಪವೇಶ ಸಗರೇಣ ವನ್ಹಿನ. ಅವ್ರೇನ್ ಮಾಡ್ತಾರೆ, ಯಾವ ಪ್ರಾಣಿ ಹಿಂಸೆ ಮಾಡಿರ್ತಾರಲ್ಲ ಅದೇ ಪ್ರಾಣಿ ಹತ್ರ ಕರ್ಕೊಂಡು ಹೋಗ್ತಾರೆ, ಕೂಡಿಸ್ತಾರೆ. ಸಗರೇಣ ವನ್ಹಿನ ಧೂಮೇ ನಿರುಂಧಂತಿ. ಅಲ್ಲಿ ಏನ್ ಮಾಡ್ತಾರಂತೆ, ಉಸವು ಅಲ್ಲಿ ಫುಲ್ಲು ಹೊಗೆ ಹಾಕಿರ್ತಾರಂತೆ. ಅಂತ ನರಕದಲ್ಲಿ ಹಾಕ್ತಾರೆ. ಉಸಿರುಗಟ್ಟು ಸಾಯ್ಬೇಕು ಮತ್ತೆ ಅವನು. ಉಸಿರುಗಟ್ಟು ಸಾಯ್ತಿರ್ತಾನೆ, ಉಸಿರುಗಟ್ಟು ಸಾಯ್ತಿರ್ಬೇಕು ಮತ್ತೆ ಬದುಕಬೇಕು, ಸಾಯ್ತಿರ್ಬೇಕು ಇದಾಗು. ನಿಜವಾದ ಸಾವು ಬರಬಾರದು, ಹಿಂಸೆ ಮಾತ್ರ ಅನುಭವಿಸಲೇಬೇಕು ಅಂತ ಶಿಕ್ಷೆ ಕೊಡ್ತಾರೆ. ಕೊಟ್ಟು ಪ್ರಾಣಿ ಹಿಂಸೆಗೆ ಕೂಡ ಭಾಗವತ ಎಷ್ಟು ದೋಷ ಹೇಳುತ್ತೆ ಎಂಬುದನ್ನು ಗಮನಿಸ್ಬೇಕು. ಸಗರೇಣ ವನ್ಹಿನ ಧೂಮೇನ ನಿರುಂಧಂತಿ. ಸಗರೇಣ ಅದು ಎಂಥ ಗಾಡಿ ಅಂತೆ, ಒಂದು ಕಡೆಗೆ ಧೂಮ, ಅದ್ರ ಜೊತೆಗೆ ಬೆಂಕಿ, ಜೊತೆಗೆ ವಿಷ ಹಾಕಿರ್ತಾರಂತಾರೆ. ಎಂಥ ಫ್ಲೇಮ್ಸ್ ಬರುತ್ತೆ, ವಿಷದ ಫ್ಲೇಮ್ಸ್. ಅಲ್ಲಿ ಬರೋ ಧೂಮ ಎಲ್ಲ ವಿಷದ ಧೂಮ. ಅಂತ ಧೂಮದಿಂದ ಇವನು ಉಸಿರುಗಟ್ತಾ ಇರ್ತಾನೆ. ಎಷ್ಟಿ ಹವಾ ಅತಿಥೀನ್ ಅಭ್ಯಾಗತಾನ್ವಾ ಗೃಹಪತಿ ಅಸಕೃತ್ ಆಹಿತ ಮನ್ಯು ದಿಧಕ್ಷುರಿವ ಪಾಪಚಕ್ಷುಷ ನಿರೀಕ್ಷತೆ ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇ ಅಕ್ಷಿಣಿ ವಜ್ರತುಂಡಾಹ ಗೃಧ್ರ ಕಾಕ ಬಲಾಕಾದಯ ಪ್ರಸಹ್ಯ ಉರುಬಲಾತ್ ಉತ್ಪಾಟಯಂತಿ. ಎಷ್ಟಿಹ ವಾ ಅತಿಥೀನ್ ಅಭ್ಯಾಗತಾನ್ವಾ ಗೃಹಪತಿ ಅಸಕೃತ್ ಆಹಿತ ಮನ್ಯು ದಿಧಕ್ಷುರಿವ ಪಾಪಚಕ್ಷುಷಾ ನಿರೀಕ್ಷತೆ. ಅತಿಥಿಗಳು ಮನೆಗೆ ಬರ್ತಾರೆ, ಅಭ್ಯಾಗತರು ಮನೆಗೆ ಬರ್ತಾರೆ. ಗೃಹಪತಿ ಕರೆದು ಬಂದರೆ ಅಭ್ಯಾಗತರು, ಅವರಾಗಿ ಬಂದರೆ ಅತಿಥಿಗಳು. ಅತಿ ಡಿಫರೆನ್ಸ್ ಅದು. ಅಭ್ಯಾಗತರು ಅಂದ್ರೇನು, ಆಹ್ವಾನ ಕೊಟ್ಟಿರ್ತಾರೆ ಬರ್ತಾನೆ ಅಭ್ಯಾಗತ. ಸಾಮಾನ್ಯ ಎಲ್ಲದಕ್ಕೂ ಅತಿಥಿ ಇದ್ರೆ ಅಪ್ಪ ಕರೆದ್ಬಿಡೋ ಅಭ್ಯಾಸ ಇದೆ. ಟೆಕ್ನಿಕಲಿ ಡಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ. ಕರೆದು ಆಹೂತನಾಗಿ ಬಂದರೆ ಅಭ್ಯಾಗತ, ಅವನಾಗಿ ಬಂದರೆ ಅತಿಥಿ. ಅತಿಥೀನ್ ಅಭ್ಯಾಗತ ಅನ್ವ ಗೃಹಪತಿ ಅಸಕೃತ ಆಹಿತ ಮನ್ಯು. ನೋಡಿದ ಯಜಮಾನ ನೋಡಿದ ತಕ್ಷಣ ಬೆಂಕಿ ಸಿಟ್ಟು ಬಂತವರಿಗೆ, ಅದು ದಾಚಿಕಿತ್ಸೆ ಬಂದ್ಬಿಟ್ರು ಅಂತ ಇನ್ನೂ ಸಿಟ್ಟು ಬಂದ್ಬಿಡ್ತು. ಪಾಣಿ ಕೂಡುವಂತೆ ಸರಿಯಾಗಿ ಯಾರು ಆಚಾರ ಬಂದ್ಬಿಟ್ರು, ಇನ್ನು ಸ್ನಾನ ಆಗಿಲ್ಲ ಅಂತ ಹೇಳ್ಬಿಟ್ರೆ ಗತಿ ಮುಗಿತವ್ರು. ಹೌದಲ್ಲ, ಅವ್ರ ಅನ್ಯ ಕವಿಗಳು ಏನಪ್ಪ ನಮ್ಮ ಗತಿ ಅನಿಸ್ಬಿಡುತ್ತೆ. ದಿದಷ್ಟು ರಿವ ದಿದಷ್ಟು ಸುಟ್ಟು ಬಿಡ, ದಗ್ಧು ಮಿಚ್ಚು ದಿದಷ್ಟು ಸುಟ್ಟು ಬಿಡಾಗ ನೋಡಿ. ಪಾಪಚಕ್ಷುಷಾ ನಿರೀಕ್ಷತೆ, ಕೆಟ್ಟ ಗಂಡೇಲಿ ನೋಡ್ತಾರೋ. ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇ ರಕ್ಷಿಣಿ. ಆಗವನೇನು ಮಾಡ್ತಾರೆ, ನರಕಕ್ಕೆ ಹಾಕ್ತಾರೆ. ವಜ್ರತುಂಡ ಗೃದ್ಧ ಕಾಕ ಬಲಾಕಾದಯ, ವಜ್ರದಂತ ಹರಿತವಾದ ಕೊಕ್ಕುಗಳ ಗೃದ್ಧ ಹದ್ದು ಮೊದಲಾದ ಪ್ರಾಣಿಗಳು ಪ್ರಸಹ್ಯ ಉರುಬಲಾದ ಉತ್ಪಾಟಯಂತಿ. ಅವನ ಕಣ್ಣುಗಳನ್ನು ಕಿಕ್ಕಿತಂತೆ, ಕೆಟ್ಟ ಗಂಡೇಲಿ ನೋಡಿರ್ತಾನಾದ್ರಿಂದ ಆ ಕಣ್ಣುಗುಡ್ಡುಗಳನ್ನೇ ಕುಕ್ಕಿ ಕುಕ್ಕಿ ತಿಂದು ಹಾಕ್ಬಿಡುತ್ತೆ. ಇದರಿಂದ ಅತಿಥಿ ದೇವೋ ಭವ ಅನ್ನೋದಕ್ಕೆ ವ್ಯಾಖ್ಯಾನ. ಯಾರು ಅತಿಥಿಗಳನ್ನು ಸ್ವಾಗತಾದಿಗಳನ್ನು ಮಾಡದೆ ಕೇವಲ ಅವರ ಅವಮಾನ ಇತ್ಯಾದಿಗಳನ್ನು ಮಾಡ್ತಾರೋ ಅವರಿಗೆ ಆಗ್ತಕ್ಕಂತಹ ಶಿಕ್ಷೆ ಇದು. ಗೃಧ್ರ ಕಾಕಬಲಾಕಾದಯ ಪ್ರಸಹ್ಯ ಉರುಬಲಾದ ಉತ್ಪಾಟಯಂತಿ. ಎಷ್ಟಿ ಹವಾ ಆಢ್ಯಾಪಿಪತಿ ಅಹಂಕೃತಿ ಸ್ಥಿ ಅಹಂಕೃತಿ ತಿರ್ಯಕ್ ಪ್ರೇಕ್ಷಣ ಸರ್ವತಃ ಶಂಕಿತ ಹೃದಯೋ ಅರ್ಥವ್ಯಯ ನಾಶ ಚಿಂತೆಯ ಪರಿಶುಷ್ಯಮಾಣ ಹೃದಯ ವದನ ನಿರ್ವೃತಿಂ ಅನುಪಗತೋ ಗೃಹೇ ಇವ ಅರ್ಥಮನುರಕ್ಷತಿ ಸಪಾಪಿ ಪ್ರೀತ್ಯ ತತ್ ಸಂಪಾದನ ಉತ್ಕರ್ಷಣ ಸಂರಕ್ಷಣ ಶಮನಗ್ರಹ ಸೂಚೀಮುಖೇ ನರಕೇ ನಿಪತತಿ. ಯತ್ರ ವಿತ್ತಗ್ರಹಂ ವಜ್ರ ಪಾಪಪುರುಷಂ ಧರ್ಮರಾಜ ಪುರುಷಾಃ ವಾಯಕಾಃ ಇವ ಸರ್ವತೋ ಅಂಗೇಷು ಸೂತ್ರೈಃ ಪರಿವಯಂತಿ. ಈಗ ಯಸ್ವಿಹ ವೈ ಆಢ್ಯ ಅಭಿಮತಿ, ಆಢ್ಯ ಭಾರಿ ಶ್ರೀಮಂತ, ನಾನು ಭಾರಿ ಶ್ರೀಮಂತ ಅಂತಕ್ಕಂತಹ ಒಂದು ಭ್ರಮೆಯಿಂದ ಅಹಂಕಾರದಿಂದ ತಿರ್ಯಕ್ ಪ್ರೇಕ್ಷಣ ಆ ಕಡೆ ಈ ಕಡೆಗೆ ವಕ್ರದೃಷ್ಟಿಯಿಂದ ನೋಡ್ತಾ ಸರ್ವತಃ ಶಂಕಿತ ಹೃದಯ, ಎಲ್ಲರ ಮೇಲೂ ಡೌಟ್ ಅವನಿಗೆ, ನಾನು ದುಡ್ಡು ತಿನ್ನಲಿಕ್ಕೆ ಇರಿದ್ದಾರೆ, ಭಾರಿ ಶ್ರೀಮಂತ ನಾನು, ನಾನು ದುಡ್ಡು ಹೇಳಲಿಕ್ಕೆ ಎಲ್ಲರೂ ಕಾಯ್ತಿದ್ದಾರೆ ಅಂತ ಒಂದು ಆತಂಕ ಯಾವಾಗಲೂ ಅವನಿಗೆ. ಶಂಕಿತ ಹೃದಯ, ಅರ್ಥವ್ಯಯ ನಾಶ ಚಿಂತೆಯ, ಹಣ ಖರ್ಚು ಮಾಡೋಕ್ಕೂ ಇಷ್ಟ ಇಲ್ಲ, ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅವನಿಗೆ, ಏನಿದ್ರು ನಡ್ಕೊಂಡೇ ಹೋಗ್ತಾನೆ, ಬಿಡೋದಿಲ್ಲ, ಎಷ್ಟು ಕೂಡ ದುಡ್ಡು ಖರ್ಚಾಗಬಾರ್ದು, ಅದು ಎಷ್ಟೋ ದಿನ ಅಂತರ ಸಿಗ್ತಾರೆ, ಅದಕ್ಕೆ ಅರ್ಥ ವ್ಯಯ ಆಗಬಾರ್ದು, ಅರ್ಥ ನಾಶ ಆಗಬಾರ್ದು ಅಂದ್ರೆ ಆಕ್ಚುಲಿ ಇನ್ನೊಬ್ಬರಿಗೆ ಕೊಟ್ಟರೆ ಅವನ ಪ್ರಕಾರ ನಾಶ ಇದ್ದಾಗ ಲೆಕ್ಕ, ಅದು ದಾನ ಧರ್ಮ ಮಾಡೋದಲ್ಲಿ ಏನದು ವೇಸ್ಟ್ ಇದ್ದಾಗ ಲೆಕ್ಕ, ಅದನ್ನು ಮಾಡಬಾರ್ದು, ತಾನು ಉಪಯೋಗಿಸಬಾರ್ದು, ಖರ್ಚಾಗಿಬಿಡುತ್ತೆ, ಆದ್ರಿಂದ ತಾನು ಉಪಯೋಗಿಸಿದ್ರೆ ಖರ್ಚಾಗುತ್ತೆ, ಇನ್ನೊಬ್ರು ಕೊಟ್ಟರೆ ನಾಶ ಆಗುತ್ತೆ, ಅದರಿಂದ ಎರಡೂ ಆಗಬಾರ್ದು ಅಂತ ಹೇಳಿ ಪರಿಶುಷ್ಯಮಾನ ಹೃದಯ ವದನಃ. ಮುಖ ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ನೋವು ಅವನಿಗೆ, ಮನಸ್ಸಿನಲ್ಲಿ ಹಿಂಸೆ, ಎಲ್ಲಿ ದುಡ್ಡು ಹೋಗುತ್ತೋ ಅಂತ ಆತಂಕ, ಮುಖದಲ್ಲಿ ಒಂಥರ ಕಣಾಹೀನತೆ. ನಿರುತಿಂ ಅನುಪಗತಃ ಗ್ರಹ ಇವ ಅರ್ಥಂ ಅನುರಕ್ಷತಿ, ಗ್ರಹ ಇವಂದ್ರೆ ಪಿಶಾಚಿಯಂತೆ, ಯಾವನು ಹಣವನ್ನು ಸುಮ್ಮನೆ ಕಾಪಾಡ್ತಾನೋ, ಹಣ ಇದೆ ಅವನು ಇಲ್ಲ ಅಂತಲ್ಲ, ಹಣ ಖರ್ಚು ಮಾಡೋದಕ್ಕೆ ಅವನು ತಯಾರಿಲ್ಲ. ಸಪಾಪಿ ಅಂತಹ ಪಾಪಿಯು ಪ್ರೀತ್ಯ ತತ್ ಸಂಪಾದನ ಉತ್ಕರ್ಷಣ ಸಂರಕ್ಷಣ ಶಮಲಗ್ರಹ, ಅದು ಸಂಪಾದನೆ ಮಾಡಿದ್ದು, ಬೆಳೆಸಿದ್ದು, ಸಂರಕ್ಷಣೆ ಮಾಡಿದ್ದು, ಮೂರು ಸಂಪಾದನಾ ಸಂಪಾದನೆ ಉತ್ಕರ್ಷಣ ಬೆಳೆಸೋದು, ಆಮೇಲೆ ಇದೊಂದು ಸಂರಕ್ಷಣೆ ಮಾಡೋದು, ಅದು ಆ ಪಾಪದಿಂದಾಗಿ ಪಿಶಾಚಿಯಂತೆ ಇದ್ದು ಸೂಚಿ ಮುಖೇ ನರಕೇ ನಿಪತ್, ನರಕದ ಹೆಸರು ಸೂಚಿ ಮುಖ ಅಂತೆ, ಸೂಚಿ ಮುಖ ಅನ್ನೋ ನರಕದಲ್ಲಿ ಬಿಡ್ತಾನೆ. ಯತ್ರ ವಿತ್ತಗ್ರಹಂ ಪಾಪಪುರುಷಂ ಧರ್ಮರಾಜ ಪುರುಷಾಹ, ಆ ಪಾಪಿಯಾದ ಹಣವನ್ನು ಹಿಡ್ಕೊಂಡ ಪಾಪಿಯನ್ನ ಧರ್ಮರಾಜ ಪುರುಷಾಹ ಯಮರಾಜನ ಯಮಧರ್ಮರಾಜನ ಭಟರಗಳು ವಾಯಕಾಹ ಇವ ಸರ್ವತಃ ಅಂಗೇಶು ಸೂತ್ರೈಹಿ ಪರಿವಯಂತಿ. ವಾಯಕರು ಅಂದರೆ ಈ ನೇಯರು, ನೇಯ್ಗೆ ಮಾಡೋರು ವಾಯಕರು ಅಂತ ಕರೀತಾರೆ. ಅವನ ದೇಹವನ್ನು ನೇಯ್ದು ಬಿಡ್ತಾರಂತೆ ಪೂರ್ತಿ, ಅವನ ದೇಹದೊಳಗೆ ದಬ್ಬಣ ಹಾಕಿ ಹೊಲ್ದ ಅವನ ದುಡ್ಡು ಹೊಲ್ದಿಟ್ಟಿರ್ತ ಇವನ್ ಬಾಡಿನೇ ಹೊಲ್ದು ಬಿಡ್ತಾರೆ ಅಂತ ಹೇಳಿದ್ರು. ಸರ್ವತೋ ಅಂಗೇಶು ಸೂತ್ರೈಹಿ ಪರಿವಯಂತಿ, ಇದು ಅವ್ರಿಗೆ ಆಗ್ತಕ್ಕಂಥ ಶಿಕ್ಷೆ. ಎಂಥ ಸೂತ್ರಗಳು ಅಂದರೆ ಸುರಧಾರಾರಿಸಿತೈಹಿ, ಚುಚ್ಚಿದ ಖಡ್ಗದ ಅರಗಿದ್ದಾಗಿರುತ್ತಂತೆ, ಅಂತ ಒಂದು ಸೂಚಿಗಳಿಂದ ಚುಚ್ಚಿ ಅವನನ್ನ ಎಲ್ಲ ಹೊಲ್ದು ಹಾಕಿಬಿಡ್ತಾರೆ. ಇದರ ಅರ್ಥ ಏನೋ, ಹಣ ಇರೋದು ತಪ್ಪಲ್ಲ, ಅದನ್ನು ವಿನಿಯೋಗ ಮಾಡಬೇಕು. ಹಣ ಯಾವಾಗಲೂ ಏನದು ಸಿದ್ಧಿ ಅಲ್ಲ, ಅದು ಸಾಧನ, ಸಾಧನ ಬೇರೆ ಸಿದ್ಧಿ ಬೇರೆ, ಧನ ಸಾಧನನೇ ಹೊರತು ಸಿದ್ಧಿ ಅಲ್ಲ. ಧನ ಇದ್ದ ಕಾಲಕ್ಕೆ ಏನು ಮಾಡಬೇಕು, ಅದು ಧರ್ಮ ಕಾರ್ಯಕ್ಕೆ ಉಪಯೋಗಿಸಿಬಿಟ್ಟು ಬೆಳೆಸ್ಕೋಬೇಕಂತ, ಇನ್ವೆಸ್ಟ್ ಮಾಡ್ತೀವಿ ಅಂತಲ್ಲ ಹಾಕಿ. ದಾನ ಧರ್ಮಗಳಂದ್ರೆ ವೇಸ್ಟ್ ಅಲ್ಲ, ಇನ್ವೆಸ್ಟ್ಮೆಂಟ್, ಅವು ಇನ್ವೆಸ್ಟ್ಮೆಂಟ್ಗಳು. ಅಪಾತ್ರದಲ್ಲಿ ಕೊಟ್ಟರೇನಾಗುತ್ತೆ ದಾನ, ಎಲ್ಲೆಲ್ಲ ಫೈನಾನ್ಸ್ನಲ್ಲಿ ಇಟ್ಟು ಕಳ್ಕೊಂಡ್ಬಿಡ್ತಾರಲ್ಲ ಆ ಥರ ಆಗಿಬಿಡುತ್ತೆ. ಯಾವುದು ಫೈನಾನ್ಸ್ ಕಂಪ್ನಿ ಇಡ್ತಾರಲ್ಲ 18% 20% 40% ಕೊಡ್ತೀವಿ ಅಂತ ಹೇಳಿರ್ತಾರೆ, ಅದು ಗಾನ್, ಅದು ಅಪಾತ್ರ ದಾನ ಇದ್ದಾಗ. ಯೋಗ್ಯರಿಗೆ ಕೊಟ್ಟಾಗ ಏನಾಗುತ್ತೆ, ಅದು ಸೆಕ್ಯೂರಿಟಿ ಇದೆ, 100% ಸೆಕ್ಯೂರಿಟಿ ಇದೆ, ಗೊತ್ತಾಯ್ತಾ, ಕಳೆದ್ರೆ ಜವಾಬ್ದಾರಿ. ಬ್ಯಾಂಕ್ ಏನಾಗಲಿ, ಕೆಲವರು ಬ್ಯಾಂಕ್ಗಳು ಏನು ಮಾಡಿಬಿಡ್ತಾರೆ, ಕೆಲವರು ಲಾಸ್ ಅಂತ ಡಿಕ್ಲೇರ್ ಮಾಡಿ ಕಟೆ ಮುಗಿಸ್ಬಿಡ್ತಾರೆ. ಏನು ಸರ್ಕಾರ ಗ್ಯಾರಂಟಿ, ದೇವ್ರ ಗ್ಯಾರಂಟಿ ಇದ್ದ ಹಾಗೆ. ಸತ್ಪಾತ್ರ ದಾನ ಮಾಡೋದು ಯಾರು ಗ್ಯಾರಂಟಿ, ದೇವ್ರ ಗ್ಯಾರಂಟಿ. ಅಂತ ಒಳ್ಳೆಯ ದಾನವನ್ನು ಮಾಡೋದು ಯಾವಾಗಲೂ ಕೂಡ ಕರ್ತವ್ಯ ಅಂತ ತಿಳ್ಕೋಬೇಕು, ಅದು ಬೇರೆ ಅಲ್ಲ. ಕೂಡಿಟ್ ಸಾಯಿದ್ರೆ ಎರಡು ಅನರ್ಥ ಇದೆ, ಒಂದು ತನಗೆ ಉಪಯೋಗ ಆಗಲಿಲ್ಲ, ಉಳಿದ ದುರುಪಯೋಗ ಮಾಡ್ತಾರೆ, ನೆನಪಿರ್ಬೇಕು. ಯಾಕಂದ್ರೆ ಬಿಟ್ಟೆ ಹೇಳೋದು ಹಣ, ಅದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಬಂದಿದ್ದಲ್ಲ, ಸೊ ನ್ಯಾಚುರಲಿ ಬನಸ್ ಏನಾಗುತ್ತೆ, ಅಡ್ಡದಾರಿಗೆ ಹೋಗುತ್ತೆ. ಆ ದೃಷ್ಟಿಯಿಂದ ನಾವು ಇನ್ನೇನು ಮಾಡಿದಾಗಾಯ್ತು, ಈಗ ಇವನು ಮಿಸ್ಯೂಸ್ ಮಾಡಿದಾಗಲ್ಲ ಅವ್ನು ನರಕಕ್ಕೆ ಹೋಗ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ ನರಕಕ್ಕೆ. ದುಡ್ಡು ಯಾರಿಂದ ಮಿಸ್ಯೂಸ್ ಮಾಡ್ತಿದ್ದಾನ ಅವನು, ಇವ್ನು ತೊಗೊಂಡ, ಇವನು ದುಡ್ಡು ಉಳಿಸಿದ್ದ, ಫಸ್ಟ್ ಕ್ಲಾಸ್ ಸ್ಕ್ರೂ ಡ್ರೈವರು ಎಲ್ಲ ತೊಗೊಂಡ, ಕಳ್ತಾನ ಕೊಳ್ತ, ಯಾರು ಯಾರಿಗೆ ಫೈನಾನ್ಸ್ ಮಾಡಿದಾಗಾಯ್ತು, ಇವನು ಕಳ್ಳನಿಗೆ, ಅದು ಆಯುಧ ತೊಗೊಂಡ ಹೆಲ್ ಮಾಡಿದ, ಎಲ್ಲ ಪಾಪ ಇವನಿಗೆ ಶೇರ್ ಬರುತ್ತೆ. ಅದಕ್ಕೇನು ಮಾಡಬೇಕಾಗ, ಪ್ರತಿ ಹಂತದಲ್ಲೂ ಕೂಡ ನಮ್ಮ ಹಣ ನಾವು ಉಪಯೋಗಿಸ್ತೀವಿ, ನಮ್ಮ ರೈಟ್ ಅದು ಉಪಯೋಗಿಸ್ಲಿಕ್ಕೆ, ಇಟ್ಕೊಂಡು ಪ್ರಯೋಜನ ತಾನಂತ ಒಯ್ಲಕ್ಕಂತೂ ಬರೋದಿಲ್ಲ, ಅದಕ್ಕೆ ರೂಲ್ಡ್ ಔಟ್, ಒಯ್ಯೋದಕ್ಕೆ ಬರೋದಿಲ್ಲ, ಇಟ್ಟರೆ ಡೇಂಜರ್. ಅದಕ್ಕೇನು ಮಾಡಬೇಕಾಗ, ವಿನಿಯೋಗ ಮಾಡಿಬಿಡು, ಇರೋ ಕಾಲಕ್ಕೆ ವಿನಿಯೋಗ ಮಾಡಬೇಕೆ ಬರುತ್ತು, ಎಂದು ಕೂಡ ಹಾಗೆ ಇಟ್ಟು ಹೋಗಬಾರ್ದು. ಹಾಗೆ ಇಲ್ಲದೆ ಹೋದರೆ ನರ, ಇಲ್ಲಿ ನೋಡಿದರೆ ಮಿಸ್ಯೂಸ್ ಆಗಿ ನರಕ, ಅಲ್ಲಿ ಆ ನರಕ, ಮತ್ತೆ ಇವು ನರಕದಿಂದ ಜಾಸ್ತಿ ಆಗ್ತಿರುತ್ತೆ, ಅಲ್ಲಿ ನೋಡಿದ್ರೆ ಇದು ಮಾಡ್ತಾ ಇರ್ತಾನೆ, ಎರಡು ಡಬಲ್ ಹಿಂಸೆ ಆಗುತ್ತೆ, ಆದ್ದರಿಂದ ಹಾಗೆ ಮಾಡೋದಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ನಿರ್ವೃತ್ತಿ ಅಂದರೆ ಸುಖ, ನಿರ್ವೃತ್ತಿ ನಿಹ ಬಿಡಿಸ್ಬಾರ್ದು ಹಾಗೆ, ನಿರ್ವೃತ್ತಿ ಅಂತ ಒಂದೇ ಪದ, ನಿವೃತ್ತಿ ಬೇರೆ ನಿರ್ವೃತ್ತಿ ಬೇರೆ, ನಿರ್ವೃತ್ತಿ ಅಂದರೆ ಸುಖ ಅಂತ ಅರ್ಥ. ಪುರುಷ ಧರ್ಮರಾಜ ಪುರುಷಾಹ ವಾಯಕಾಹ ಇವ ಸರ್ವತೋ ಅಂಗೇಶು, ಅವರೇ ವಾಯಕಃ ಕಂಥಾದಿ ನಿರ್ಮಾಣ ನಿಪುಣಾಹ ಅಂದರೆ ಬಟ್ಟೆಗಿಟ್ಟೆ ನೇಯರು ಅಂತ ಅರ್ಥ ಅದಕ್ಕೆ. ಸರ್ವತೋ ಅಂಗೇಶು ಸೂತ್ರೈಹಿ ಪರಿವಯಂತಿ, ಇವತ್ತು 100-90 ಜನ ಇತ್ತೀಚಿನ ದಿವಸಗಳಲ್ಲೆಲ್ಲ ಆ ರೀತಿ ಆಗುತ್ತೆ. ಫಾರಿನಲ್ಲಿ ಏನು ಮಾಡ್ತಾರಂತ ಗೊತ್ತಾರೆ, ನಮ್ಮ ಆಸ್ತಿನ ಸಾಯಿ ಮಕ್ಕಳಿಗೆ ಕೂಡ ಅಭ್ಯಾಸ ಇಲ್ಲ ಅಲ್ಲಿ, ಅಲ್ಲಿ ಏನು ಮಾಡ್ತಾರೆ, ಚರ್ಚ್ಗಳಿಗೆ ಬರ್ದು ಹಾಕ್ಬಿಡ್ತಾರೆ, ದೊಡ್ಡ ಇದು ಮಾಡಿಬಿಡು, ಅವ್ರು ಯಾವುದಕ್ಕೆ ಉಪಯೋಗಿಸ್ತಾರೆ ಅದನ್ನು, ಕನ್ವರ್ಷನ್ ಎಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ, ಮತ್ತೆ ಇನ್ನೊಂದು ಡಬಲ್ ಇದು ನಮ್ಮಲ್ಲಿ ಆ ಪದ್ಧತಿ ಇಲ್ಲೇ ಇಲ್ಲ, ಆದ್ದರಿಂದ ಕನ್ವರ್ಷನ್ ಅವ್ರು ಉಪಯೋಗಿಸ್ತಾರೆ, ಪ್ರಸಾರಕ್ಕೆ ಅವ್ರು ಉಪಯೋಗಿಸಲ್ಲ, ಫಸ್ಟ್ ಆಫ್ ಆಲ್ ಇರೋದನ್ನ ಆ ದುಸ್ಸಿದ್ಧಾಂತ ಪ್ರಸಾರಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ, ಸತ್ಯಸಿದ್ಧಾಂತ ಪ್ರಸಾರಕ್ಕೆ ಇಲ್ಲಿರೋದಿಲ್ಲ, ಅದರಿಂದ ದುಡ್ಡು ಏನಾಗುತ್ತೆ ಅಲ್ಲ, ಪೂರ್ತಿ ಮಿಸ್ಯೂಸ್ ಆಗಿಬಿಡುತ್ತೆ. ನಮ್ಮ ದೊಡ್ಡ ದುರಂತಗಳವೆಲ್ಲ ಕೂಡ ಏವಂ ವಿಧ ನರಕಾಃ ಯಮಾಲಯೇ ಸಂತಿ ಶತಶಃ ಸಹಸ್ರಶಃ ತೇಷು ಸರ್ವೇಷು ಚ ಸರ್ವೇ ಸರ್ವ ಏವ ಅಧರ್ಮವರ್ತಿನೋ ಏ ಕೇಚಿದಿಹ ಉದಿತಾಃ ಅನುದಿತಾಶ್ಚ ತೈವ ಅವನಿಷ್ಪತೆ ಅವನಿಪತೆ ಪರ್ಯಾಯೇಣ ವಿಶಂತಿ ತಥೈವ ಧರ್ಮಾನುವರ್ತಿನಃ ಉತ್ತರತ್ರ ಇಹ ತು ಪುನರ್ಭವೇ ಉಭಯಶೇಷಾಭ್ಯಾಂ ನಿವಿಶಂತೆ. ಏವಂ ವಿಧ ನರಕಾಃ 28 ವರ್ಣಕ ವರ್ಣನೆ ಮಾಡಿದ್ರೆ ಈಗ, ಏವಂ ವಿಧ ನರಕಾಃ ಯಮಾಲಯೇ ಸಂತಿ ಶತಶಃ ಸಹಸ್ರಶಃ. ಈ ನರಕಗಳು 28 ಪ್ರಧಾನವಾಗಿ ಹೇಳಿದ್ದಷ್ಟೇ ಹೊರತು ಇಷ್ಟೇ ನರಕಗಳಿಲ್ಲ, ಶತಶಃ ಸಹಸ್ರಶಃ ಸಂತಿ, ನೂರಾರು ಸಾವಿರಾರು ಇವೆ. ಗರುಡ ಪುರಾಣದಲ್ಲಿ ಹೇಳಬೇಕಾದ್ರೆ 84 ಲಕ್ಷ ಇದೆ ಅಂತ ಹೇಳ್ತಾರೆ. 84 ಲಕ್ಷ ನರಕ, ಎಷ್ಟು ಯೋನಿಯಲ್ಲಿ ಹುಟ್ಟುತ್ತಾನೆ ಜೀವ? 84 ಲಕ್ಷ ಯೋನಿ. ಸೊ ಸರಾಸರಿ ಒಂದಕ್ಕೊಂದಾಯ್ತಾರೆ, 84 ಲಕ್ಷ ನರಕ ಇವೆ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಸಹಸ್ರ ಶಬ್ದ ಬಹುತ್ವವಾಚಿ ಆದ್ರಿಂದ ಆ ಅರ್ಥನೇ ಇಟ್ಕೋಬೇಕು. ಸಾವಿರಾರು ನರಕಗಳು ಉಂಟು, ನೂರಾರು ನರಕಗಳು, ಸರ್ವೇಶ ಚ. ಆದ್ರೆ ಒಂದು ಕಾಮನ್ ಏನು ಅಂತ ಕೇಳಿದ್ರೆ, ಎಲ್ಲ ನರಕಕ್ಕೂ ಒಂದು ಕಾಮನ್ ಅಂದ್ರೆ ಅಲ್ಲಿ ಹೋಗೋರೆಲ್ಲ ಯಾರು? ಸರ್ವೇಶ ಚ ಸರ್ವೇ ಏವ ಅಧರ್ಮವರ್ತಿನಃ, ಧರ್ಮ ಬಿಟ್ಟವರೇ ಹೋಗೋದ್ರು ಫಸ್ಟ್. ಮತ್ತೆ ಅಲ್ಲಿ ಯಾವ ನರಕದ ಸುಖ ಇದೆ ಅಂತ ಕೇಳಬಾರದು. ಮತ್ತೆ ಯಾವ ಜೈಲಲ್ಲಿ ಸುಖ ಇರುತ್ತೆ ಅಂತ ಕೇಳಿದ್ರೆ ಹಾಗೋ ಹಾಗೆ. ಜೈಲ್ ಅಂದ್ರೆ ಏನು ದುಃಖ? ಜೈಲ್ ಅಂತ ಹೇಳಿ ಕೇಳಿ ಕೈದಿನೇ. ಅದು ಎಲ್ಲ ನರಕದಲ್ಲೂ ಏನಿರುತ್ತೆ, ಹೋಗೋರೆಲ್ಲ ಅಯೋಗ್ಯರು, ಆಸು ಅಡ್ಮಿಟ್ ಆದಾದ ರೋಗಿ ಅಂತ ಅರ್ಥ. ಅಡ್ಮಿಟ್ ಆದಂದ್ರೆ ರೋಗಿ, ಗೊತ್ತಾಯ್ತಾ? ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾದ್ರೆ ಔಷಧಿ, ಹೊರತಿ ಬೇರೆ ಇರೋ ಚಾನ್ಸೇ ಇಲ್ಲ. ಏವ ಅಧರ್ಮ ಬರ್ತೀನೋ ಏ ಕೇಚಿತಿಹ ಉದಿತಾಹ ಅನುದಿತಾಶ್ಚ. ಇಲ್ಲೇನು ಹೇಳಿದ್ದೇವೆ ಇಷ್ಟೊತ್ತು ಪಾಪಗಳು ಅಂತ ಹೇಳಿ, ಈ ಹೇಳಿರೋ ಪಾಪಗಳಾಗಲಿ ಹೇಳದೇ ಇರೋ ಪಾಪಗಳಾಗಲಿ, ಅನುದಿತಾಶ್ಚಯೇ ತೇ ಏವ ಅವನಿಪತೆ ಪರ್ಯಾಯೇಣ ವಿಶಂತಿ. ಈ ಕೆಲವು ಪ್ರಶ್ನೆ ಬಂತು, ಕೆಲವು ನೋಡಿದಾಗ ಎಲ್ಲ ನರಕಕ್ಕೆ ಹೋಗೋ ಚಾನ್ಸ್ ಇರ್ಬೋದು, ಅಷ್ಟು ಪಾಪ ಇರುತ್ತೆ. ಒಂದೊಂದಕ್ಕೊಂದೊಂದು ಹೇಳಿದಾರಲ್ಲ, ಎಲ್ಲ ಪಾಪ ಎಲ್ಲ ನರಕ ಬರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಪರ್ಯಾಯೇಣ ವಿಶಂತಿ, ಒನ್ ಬೈ ಒನ್. ಇದಾದ್ಮೇಲೆ ಅದು ಅದು ನೋಡ್ತಾ ಇರೋದು ಯಾವ್ದು ಮೆಚ್ಯೂರ್ ಆಗಿರುತ್ತೆ ನೋಡಿಬಿಟ್ಟು, ಐದಾರು ಪಾಲಿಸಿ ಮೆಚ್ಯೂರ್ ಆದ ಪಾಲಿಸಿ ಯಾಕೆ ಕೊಡ್ತಾರೋ ಆ ಥರ ಅದೆಲ್ಲ ಆರ್ಡರ್ ಕೊಡ್ತಾ ಹೋಗ್ತಾರಂತೆ. ಏವ ಅವನಿಪತಿಯ ಪರ್ಯಾಯೇಣ ವಿಶಂತಿ ತಥೈವ ಧರ್ಮಾನುವರ್ತಿನಃ. ಇಷ್ಟು ಹೇಳಿಬಿಡ್ಲಿಲ್ಲ, ಧರ್ಮಿಷ್ಠರಿದ್ದಾರಲ್ಲ ಅವ್ರು ಉತ್ತರತ್ರ ತೂ ಇಹತು ಪುನರ್ಭವಿ ಉಭಯಶೇಷಾಭ್ಯಾಮಿ ವಶಂತಿ. ಧರ್ಮಾನುವರ್ತಿಗಳು ಏನು ಮಾಡ್ತಾರೆ, ಸ್ವರ್ಗಗಳಿಗೆ ಹೋಗ್ತಾರೆ, ವಿಶೇಷವಾದ ಸುಖ ಅವರು ಅನುಭವಿಸ್ತಾರೆ. ಅಧರ್ಮವರ್ತಿಗಳಿಗೆ ನರಕ, ಧರ್ಮವರ್ತಿಗಳಿಗೆ ಸ್ವರ್ಗ. ಆಮೇಲೆ ಇಹತು ಪುನರ್ಭವೇ ಉಭಯಶೇಷಾಭ್ಯಾಮಿ ವಶಂತೆ, ಪಾಪಶೇಷದಿಂದ ಅವ್ರು ಹುಟ್ಟುತ್ತಾರೆ, ಪುಣ್ಯಶೇಷದಿಂದ ಅವ್ರು ಹುಟ್ಟುತ್ತಾರೆ. ಸೊ ಆದ್ದರಿಂದ ಏನಾಯ್ತು, ಅಲ್ಲಿಗೆ ನರಕದಲ್ಲಿ ಅನುಭವಿಸ್ತಕ್ಕಂಥ ಪಾಪಗಳು ಬೇರೆ, ಹುಟ್ಟಿಗೆ ಕಾರಣ ಆಗ್ತಕ್ಕಂಥ ಪಾಪಗಳು ಬೇರೆ. ಅನುಭವಿಸೋ ಪಾಪ ಅನುಭವಿಸ್ಬಿಡ್ತಾರೆ, ಹುಟ್ಟೋ ಪಾಪ ಹುಟ್ಟಬೇಕಾದ ಪಾಪಗಳಿಗೆ ಮತ್ತೆ ಹುಟ್ಟಿ ಬರ್ತಾರೆ, ಈಗ ಮತ್ತೆ ಪಾಪ ಮಾಡ್ತಾರೆ, ಮತ್ತೆ ಹುಟ್ಟುತ್ತಾರೆ, ಈ ರೀತಿಯಲ್ಲಿ ಬೆಳೀತಾ ಹೋಗುತ್ತದೆ. ಇವತ್ತು ಪುನರ್ಭವೆ, ಅದರಿಂದ ಏನು ಮಾಡ್ಬೇಕು, ಯಾವಾಗಲೂ ಕೂಡ ನಮಗೆ ಎಷ್ಟು ನಮ್ಮನ್ನೇ ನಾವೇ ಯೋಚನೆ ಮಾಡ್ಬೋದು, ಎಷ್ಟು ಪಾಪ ಆಗಿರ್ಬೋದು ನಮ್ಮಿಂದ ಅಂತೇಳಿ. ಕೆಲವು ಕಣ್ಣೇ ಕಾಣ್ತಿರುತ್ತೆ ಕೆಲವು ಪಾಪಗಳು, ಇದಾಗಬಾರ್ದಾಗಿತ್ತು ಅಂತೇಳಿ. ಅದಕ್ಕೇನು ಮಾಡಬೇಕಾಗ, ಯಾರ ಹತ್ರ ಸಾಲ ಇಸ್ಕೊಂಡಿರ್ತಾನೆ, ಗೊತ್ತಾಯ್ತಿಲ್ಲ ಕೊಟ್ಟಿರೋದೆಲ್ಲ ನೆನಪಾಯ್ತು ಅವನಿಗೆ ಕೊಡಬೇಕು ಅಂತ, ಏನು ಮಾಡಬೇಕಾಗ, ಫಸ್ಟ್ ಅವ್ನು ಹುಡ್ಕೊಂಡೋಗಿ ಕೊಡಬೇಕು ಫಸ್ಟು, ಗೊತ್ತಾಯ್ತಾ? ಇಲ್ಲೋ ಸರಿಯಲ್ಲ, ಎಲ್ಲೋ ಪಶ್ಚಾತ್ತ ಬಹುಮಾನ ಮಾಡ್ಕೊಂಡು ಹೋಗೋದಿಲ್ಲ ಅದು, ಯಾಕೆ ಅವ್ನು ಒದ್ದಾಡ್ತಿರ್ತಾನೆ ಅಲ್ಲಿ, ಅವನಿಗೆ ಕೊಡಬೇಕು ಆ ಪಾಪವನ್ನು ಬಹುಮಾನ ಮಾಡಬೇಕು. ಅದು ಮಾಡಿಕೊಡ್ರಿ ಬೇಡ ಅಂತ ಹೇಳೋದಿಲ್ಲ, ಅವ್ನು ಸಿಗಲೇ ಇಲ್ಲ ಸತ್ತೋಗ್ಬಿಟ್ಟಿದೆ, ಏನು ಮಾಡ್ತೀರಾಗ? ಆಗ ಸದ್ಗತಿ ಅವನು ಸದ್ಗತಿ ಆಗಲಿ ಅಂತ ನಮ್ಮ ಕೈ ಏನಾದ್ರು ಪ್ರಪೋರ್ಷನೇಟ್ ಆಗಿ ಉಪಯೋಗಿಸ್ಬೇಕಾದ. ಇಲ್ಲ ತಿರುಪತಿ ಹುಂಡಿ ಯಾವುದೋ ಹುಂಡಿಯಲ್ಲಿ ಕೃಷ್ಣಾರ್ಪಣ ಅಂತ ಬಿಡಬೇಕು ಹೊರತು ತನ್ನ ದುಡ್ಡು ಅಲ್ಲ. ಅದೀಗ ಅವನಾಗಿ ಸಿಕ್ಕರೆ ನಂಬರ್ ಒನ್, ಸಿಗದೆ ಹೋದ್ರೆ ಆ ರೀತಿ ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ನಾವೇನಾದ್ರು ಹಾಗೆ ಬೆಳೆಸ್ಕೊಂಡ್ಬಿಟ್ರೆ ಪಾಪನ, ಅದು ಬಹಳ ಅನರ್ಥವಾಗಿ ಕಾಡುತ್ತೆ. ನಿವೃತ್ತಿ ಲಕ್ಷಣ ಮಾರ್ಗ ಆದಾವೇವ ವ್ಯಾಖ್ಯಾತ, ನಿವೃತ್ತಿ ಲಕ್ಷಣ ಮಾರ್ಗ ಆದಾವೇವ ವ್ಯಾಖ್ಯಾತ. ನಿವೃತ್ತಿ ಲಕ್ಷಣ ಅಂದ್ರೇನು? ಪಾಪಕಾರ್ಯ ನಿವೃತ್ತಿ ಆಗ್ತಕ್ಕಂಥದ್ದೇ ಸರಿಯಾದ ಮಾರ್ಗ ಅಂತ ಹಿಂದೆ ಹೇಳಿದ್ದೇವೆ ಈಗಾಗಲೇ. ಏತಾವಾನೇವ ಅಂಡಕೋಶೋ ಯಶ್ಚತುರ್ಧ ದಶದ ಪುರಾಣೇಶು ವಿಕಲ್ಪಿತ ಉದ್ಗೀಯತೆ ಯತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾತ್ ಮಹಾಪುರುಷಸ್ಯ ಸ್ಥವಿಷ್ಠಂ ರೂತ್ಮಂ ಆತ್ಮ ಮಾಯಯ ಮಾಯಾಗುಣ ಮಯ ಅನುವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಹ ಏವ ಅಯಂ ಉಪಗೇಯಂ ಭಗವತಃ ಪರಮಾತ್ಮನೋ ಹಿ ಅನಿಷ್ಠಂ ಅತಿ ಶ್ರದ್ಧಾನೋ ಭಕ್ತಿ ವಿಶುದ್ಧ ಬುದ್ಧಿ ವೇದ. ನಿವೃತ್ತಿ ರಕ್ಷಣ ಮಾರ್ಗ ಏತಾವಾನೇವ ಅಂಡಕೋಶ, ಇನ್ನಿಂದೆಲ್ಲ ಉಪಸಂಹಾರ ಮಾಡ್ತಾರೆ. ಬ್ರಹ್ಮಾಂಡ ಕೋಶ ಇಷ್ಟಿದೆ, ಅದು ಚತುರ್ದಶದ ಪುರಾಣೇಶು 14 ಲೋಕಗಳು, ಚತುರ್ದಶದ 14 ಲೋಕಗಳು ಇಂದ ಕೂಡಿರ್ತಕ್ಕಂಥ ಅಂಡಕೋಶ ಹೀಗಿದೆ. ಪುರಾಣೇಶು ವಿಕಲ್ಪಿತ ಉದ್ಗೀಯತೆ, ಪುರಾಣಗಳಲ್ಲಿ ವಿವಿಧ ವಿಕಲ್ಪಿತ ಅಂದ್ರೇನು, ವಿವಿಧ ರೀತಿಯಲ್ಲಿ ಏನು ಪುರಾಣ ಉಲ್ಲೇಖ ಮಾಡಲ್ಪಟ್ಟಿದೆ ಅದನ್ನಿಷ್ಟು ನೀವು ಹೇಳಿದ್ದೇವೆ. ಇದೆಲ್ಲ ಏನಿದು 14 ಲೋಕಗಳು ಅಂದರೆ, ಎತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾತ್ ಮಹಾಪುರುಷಸ್ಯ ಸ್ಥವಿಷ್ಠಂ ರೂಪಂ, ಪರಮಾತ್ಮನ ವಿರಾಟ್ ರೂಪ. ಸ್ಥವಿಷ್ಠ ಅಂದರೆ ವಿರಾಟ್ ಅಂತ, ಇದಿಷ್ಟು ಪರಮಾತ್ಮನ ವಿರಾಟ್ ರೂಪ ಇದೆ. ಅದನ್ನೇ ಹೇಳಬೇಕಾದ್ರೆ ಪಾತಾಳ ಮೇತಸ್ಯ ಹಿ ಪಾದಮೂಲಂ, ಹದಿನಾಲ್ಕು ಲೋಕಗಳನ್ನು ಚಿಂತನೆ ಮಾಡಿದರೆ ಪರಮಾತ್ಮನ ಪಾದದಲ್ಲಿ ಭೂಲೋ ಇದು ಪಾತಾಳ ಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಥವಿಷ್ಠಂ ರೂಪಂ ಅಂದರೆ ಸ್ಥೂಲ ರೂಪ, ವಿರಾಟ್ ರೂಪ ಅಂತ ಹೆಸರು. ಆತ್ಮ ಮಾಯೆಯ ಮಾಯಾಗುಣಮಯಂ ಅನುವರ್ಣಿತಂ, ಪರಮಾತ್ಮನ ಇಚ್ಛೆಯಂತೆಯೇ ಮಾಯಾಗುಣ ಅಂದರೆ ಪ್ರಕೃತಿಯ ಗುಣಗಳಿಂದ ನಿರ್ಮಿತವಾದ. ಮಾಯಾ ಅಂದರೆ ಪ್ರಕೃತಿ, ಗುಣಗಳು ಅಂದರೆ ಸತ್ವಾದಿ ಗುಣಗಳು. ಆ ಗುಣಗಳಿಂದ ನಿರ್ಮಿತವಾಗಿರತಕ್ಕಂತಹ ಈ ರೂಪದ ಬಗ್ಗೆ ವರ್ಣನೆ ಮಾಡಿದ್ದಾಯಿತು ಅಂತ ಹೇಳಿದರು. ವರ್ಣಿತಂ ಆದೃತ, ಇದನ್ನು ಯಾರು ಆಧಾರದಿಂದ ಪಠತಿ ಓದ್ತಾನೋ, ಶೃಣೋತಿ ಕೇಳ್ತಾನೋ, ಶ್ರಾವಯತಿ ಕೇಳಿಸ್ತಾನೋ ಇನ್ನೊಬ್ರಿಗೆ ಹೇಳಿ, ಸಯೇವ ಸೊ ಓದೋದು ತಾನು ಓದೋದು ಒಂದು, ಇನ್ನೊಬ್ರು ಹೇಳಿದ ಕೇಳೋದೊಂದು ತಾನೇ ಹೇಳೋದೊಂದು, ಅಂಥವನು ಸಯೇವ ಅಯಂ ಉಪಗೇಯಂ ಭಗವತಃ ಪರಮಾತ್ಮನೋ ಹಿ ಅನಿಷ್ಠಂ ಅತಿ ಶ್ರದ್ಧಾದಾನೋ ಭಕ್ತಿ ವಿಶುದ್ಧ ಬುದ್ಧಿರ್ವೇದ. ಅಂಥವನು ಈ ಸ್ಥೂಲ ರೂಪದ ಚಿಂತನೆಯನ್ನ ಯಾರು ಸರಿಯಾಗಿ ಪಠನ ಶ್ರವಣಗಳನ್ನ ಮಾಡ್ತಾ ಅರ್ಥ ಮಾಡ್ಕೊಂಡಿರ್ತಾನಲ್ಲ ಅವನಿಗೇನು ಅನುಕೂಲ ಅಂದರೆ ಅನಿಷ್ಠಂ ಅತಿ ಶ್ರದ್ಧಾದಾನ ಸೂಕ್ಷ್ಮ ರೂಪ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತ. ಪರಮಾತ್ಮನ ಸ್ಥೂಲ ರೂಪ ಅರ್ಥ ಮಾಡ್ಕೊಂಡವನಿಗೆ ಸೂಕ್ಷ್ಮ ರೂಪ ಅರ್ಥ ಮಾಡ್ಕೊಳ್ಳೋಕೆ ಬಂದು ಭಕ್ತಿ ವಿಶುದ್ಧ ಬುದ್ಧಿಯೇ ವೇದ, ಭಕ್ತಿಯಿಂದ ಬುದ್ಧನಾದ ಅಂತಃಕರಣವನ್ನು ಹೊಂದಿದವನಾಗಿ ಸರಿಯಾಗಿ ತಿಳ್ಕೊಂಡು ಸದ್ಗತಿ ಹೋಗ್ತಾನೆ. ಆದ್ದರಿಂದ ಸ್ಥೂಲ ಟು ಸೂಕ್ಷ್ಮ, ಸ್ಥೂಲ ರೂಪದ ಚಿಂತನೆಯಿಂದ ಸೂಕ್ಷ್ಮ ರೂಪ ಚಿಂತನೆಗೆ ಹೋಗ್ಲಿಕ್ಕೆ ಬರುತ್ತಾದ್ರಿಂದ ಆಧಾರದಿಂದ ಕೇಳಬೇಕಾದ ಅದಕ್ಕೋಸ್ಕರ ಮುಖ್ಯ ಇದು. ಶುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮೇಧಿ ಯಾನಯೇತ್ ಇತಿ ಕ್ರಮಃ. ಅದನ್ನು ಹೇಳ್ತಾನೆ, ಶುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮೇ ಧಿಯಾನಯೇತ್ ಇತಿ ಕ್ರಮಃ. ಚಿಂತನೆಯ ಕ್ರಮ ಹೀಗಿರಬೇಕು, ಶುತ್ವಾ ಸ್ಥೂಲಂ ಮತ್ತು ಸ್ಥೂಲ ರೂಪವನ್ನು ಕೇಳ್ಕೋಬೇಕು, ತಥಾ ಸೂಕ್ಷ್ಮಂ ಅದು ಸ್ಥೂಲ ರೂಪವನ್ನು ಆಮೇಲೆ ಕೇಳಬೇಕು. ಯಾರಂದ ಭಗವತಃ ಸ್ಥೂಲಂ ರೂಪಂ ಶ್ರುತ್ವ, ಭಗವತಃ ಸೂಕ್ಷ್ಮಂ ರೂಪಂ ಶ್ರುತ್ವ, ಯತಿ ಅಂದರೆ ಸನ್ಯಾಸಿಗಳು ಅಂತ ಅರ್ಥ ಅಲ್ಲ, ಇಂದ್ರಿಯ ನಿಗ್ರಹ ಹೊಂದಿದವನಾಗಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಸ್ಥೂಲ ರೂಪ ಚಿಂತನೆಯ ಬಗ್ಗೆ ಪೂರ್ತಿಯಾದ ಒಂದು ಮಾಸ್ಟರಿ ಬಂದ ಮೇಲೆ ಶನೈಹಿ ಮೆಲ್ಲನೆ ಸೂಕ್ಷ್ಮೇ ಧಿಯಾನಯೇ ಸೂಕ್ಷ್ಮ ರೂಪದಲ್ಲಿ ಮನಸ್ಸನ್ನು ಹಾಕಬೇಕು. ಸ್ಥೂಲ ರೂಪದ ಚಿಂತನೆ ಆದಮೇಲೆ ಏನು ಮಾಡಬೇಕು, ಸೂಕ್ಷ್ಮ ರೂಪದ ಚಿಂತನೆ ಮಾಡಬೇಕು. ಇದು ನಿಯಮ, ಇದು ಇತಿ ಕ್ರಮ, ಇದು ಚಿಂತನೆಯ ಕ್ರಮ. ಅದಕ್ಕೋಸ್ಕರನೇ ಇದು ಕೇಳಿದವರಿಗೆಲ್ಲ ಕೂಡ ಪರಮಾತ್ಮನ ಈ ವಿರಾಟ್ ರೂಪದ ಚಿಂತನೆ ಮಾಡತಕ್ಕಂಥ ಅಭ್ಯಾಸ ಆ ಥರ ಸೂಕ್ಷ್ಮ ರೂಪದ ಚಿಂತನೆಗೆ ನೆರವಾಗುತ್ತಾದ್ದರಿಂದ ಇದು ಸರಿಯಾಗಿ ಕೇಳಬೇಕು ಅಂತ ಹೇಳಿದರು. ಇಷ್ಟು ಹೇಳಿ ಕೊನೆಯ ಶ್ಲೋಕ. ಈಗ ಭೂದ್ವೀಪ ವರ್ಷ ಸರಿತ್ ಅದ್ರಿ ನಭಃ ಸಮುದ್ರ ಪಾತಾಳ ರಿಂಗ್ ನರಕ ಭಾಗಣ ಲೋಕ ಸಂಸ್ಥಂ. ಒಂದೇ ಪದ, ಭೂದ್ವೀಪ ವರ್ಷ ಸರಿತ ಅದ್ರಿ ನಭ ಸಮುದ್ರ ಪಾತಾಳ ರಿಂಗ್ ನರಕ ಭಾಗಣ ಲೋಕ ಸಂಸ್ಥಂ. ದೊಡ್ಡ ಪದ. ಗೀತಮ್ಮ ಯಾತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ. ಭೂದ್ವೀಪ ನಿಕಾಯ ಧಾಮನ ಅಂತ ಇನ್ನೊಂದು ಪಾಠ ಇದೆ ಅದಕ್ಕೆ. ಭೂ ದ್ವೀಪ ವರ್ಷ ಸರಿತ್, ಭೂ ಅಂದರೆ ಭೂಮಿ, ದ್ವೀಪ ಅಂದರೆ ದ್ವೀಪಗಳು, ವರ್ಷ ಅಂದರೆ ವರ್ಷಗಳು, ವರ್ಷಗಳು ಈ ವರ್ಷಗಳಲ್ಲ ಕಿಂಪುರುಷಾದಿ ವರ್ಷಗಳು, ಸರಿತ್ ನದಿಗಳು, ಅದ್ರಿ ಬೆಟ್ಟಗಳು, ನಭಃ ಆಕಾಶ, ಸಮುದ್ರ ಸಪ್ತ ಸಮುದ್ರಗಳು, ಪಾತಾಳ ಪಾತಾಳ ಲೋಕ, ದಿಕ್ ನಾಲ್ಕು ದಿಕ್ಕುಗಳು ಎಂಟು ದಿಕ್ಕುಗಳು, ನರಕ ನರಕ ವರ್ಣನೆ, ಆಮೇಲೆ ಭಾ ನಕ್ಷತ್ರಗಳ ಗಣ ಗುಂಪುಗಳು, ಲೋಕ ಸಂಸ್ಥಂ ಮತ್ತು ಲೋಕಗಳು, ಇದರಲ್ಲಿರ್ತಕ್ಕಂತಹ ಇಲ್ಲೆಲ್ಲಿರ್ತಕ್ಕಂತಹ ಭೂಮಿಯಲ್ಲಿ ದ್ವೀಪಗಳಲ್ಲಿ ವರ್ಷಗಳಲ್ಲಿ ನದಿಗಳಲ್ಲಿ ಬೆಟ್ಟಗಳಲ್ಲಿ ಆಕಾಶದಲ್ಲಿ ಸಮುದ್ರದಲ್ಲಿ ಪಾತಾಳದಲ್ಲಿ ದಿಕ್ಕುಗಳಲ್ಲಿ ನರಕಗಳಲ್ಲಿ ಮತ್ತು ನಕ್ಷತ್ರಗಳ ಗಣಗಳಲ್ಲಿ ಮತ್ತು ಲೋಕಗಳಲ್ಲಿರ್ತಕ್ಕಂತಹ ಈಶ್ವರಸ್ಯ ಸ್ಥೂಲಂ ವಪುಹು ಪರಮಾತ್ಮನ ಸ್ಥೂಲ ರೂಪವನ್ನು ಮಯಾ ಗೀತಂ ಇಷ್ಟೊತ್ತ ವರ್ಣನೆ ಮಾಡಿದೆ ಅಂತ ಹೇಳಿದ್ದಾರೆ. ಪರಮಾತ್ಮನ ಇವೆಲ್ಲ ಚಿಂತನೆ ಏನು ಮಾಡ್ಬೇಕು, ನಾವೇ ಒಳಗೆ ದೇವರು ಚಿಂತನೆ ಮಾಡಬೇಕು ಪ್ರತಿಯೊಂದು. ಅದಕ್ಕೆ ವರ್ಣೆ ಹೇಳಿಬಿಟ್ರು, ಇಡು ಎಲ್ಲ ಬಟ್ಕೊಂಡ್ರೆ ಪರ ಯಾವ ರೂಪದಲ್ಲಿದ್ದಾನೆ, ಹರಿಬಿಟ್ಕೊಂಡು ಯಾವ ರೂಪದಲ್ಲಿದ್ದಾನೆ, ಭರತಕಂಡು ಯಾವ ರೂಪದಲ್ಲಿ ಹೇಳಿರೋದ್ರಿಂದ ಸರಿಯಾಗಿ ಇಷ್ಟು ಹೇಳಿದ್ದೆ. ಅದನ್ನು ಚಿಂತನೆ ಮಾಡಬೇಕಂತ ಇದು ಸ್ಥೂಲ ರೂಪ. ಇದು ಸ್ಥೂಲಂ ವಪುಹು ಸಕಲ ಜೀವ ನಿಕಾಯ ಧಾಮ, ಸಕಲ ಜೀವರ ಸಮೂಹಗಳನ್ನು ಧರಿಸಿರತಕ್ಕಂತಹ ಪರಮಾತ್ಮನ ಸ್ಥೂಲ ರೂಪವನ್ನು, ಇದು ಎಂಥ ರೂಪ, ಅದ್ಭುತಂ ರೂಪಂ, ಅದ್ಭುತವಾದ ಪರಮಾತ್ಮ ರೂಪವನ್ನು ಏನು ರೂಪ ಇಲ್ಲಿ ಪರೀಕ್ಷಿತ ರಾಜನೇ, ಗೀತ ಮಯಾ ಗೀತಂ ನನ್ನಿಂದ ಹೇಳಲ್ಪಟ್ಟಿತು, ಆದ್ದರಿಂದ ಇದಕ್ಕೆ ಉಪಯೋಗ ಮಾಡ್ಕೊ ಅಂತ ಹೇಳಿದೆ. ಭಾಗಣ ಜ್ಯೋತಿರ್ಗಣ ಸಕಲ ಜೀವ ನಿಕಾಯಾನಾಂ ಧಾಮ ಶಾಸ್ತ್ರೇಯ ಭೂತ ಭೂದ್ವೀಪೇ ಭೂದ್ವೀಪಾದಯ ಇವ ಸಂಸ್ಥಾ ಅವಯವ ಸ್ವಲ್ಪ ಬರೀತಾರಾಗ ವಿರಾಟ್ ರೂಪದ ಚಿಂತನೆ ಅಂತ ಹೇಳೋದಕ್ಕೋಸ್ಕರ ಪಾತಾಳಮೇತಸ್ಯ ಪಾದಮೂಲಂ ಇತ್ಯಾದಿ ವಚನೈ ಸ್ಥೂಲರೂಪ ವರ್ಣಿತಂ ಇತ್ಯುಪಸಂಹರತಿ ಧೂಪೇ ಭೂದ್ವೀಪೇತಿ. ಭಾಗಣ ಜ್ಯೋತಿರ್ಗಣ ಸಕಲ ಜೀವ ನಿಕಾಯಾನಾಂ ಧಾಮ ಆಶ್ರಯ ಭೂತ ಸಕಲ ಜೀವರ ಸಮೂಹಗಳಿಗೆ ನೆಲೆಯಾದ ಪರಮಾತ್ಮನ ಅದ್ಭುತವಾದ ರೂಪವನ್ನು ಸ್ಥೂಲಂ ವಪುಹು ಬ್ರಹ್ಮಾಂಡ ಲಕ್ಷಣಮಯ ಅಥವಾ ಗೀತಮಿತ್ಯರ್ಥ ಇಷ್ಟೊತ್ತು ನಾನು ಅದು ಹೇಳಿದೆ ಅಂತ ಹೇಳಿ ಮುಗಿಸಿದರು. ಈಗ ವಿಜಯದೇವ ಸ್ವಾಮಿಗಳ ಉತ್ತರ ಮಂಗಲವನ್ನು ಮಾಡ್ತಾರೆ. ವಾರಿಜ ವಾಸ ವಾರಿಜ ಯೋನಿ ತ್ರಿಣಯನ ಶತಮಖ ಮುಖಸುರ ಮುಕುಟ ಶ್ರೇಣಿ ನಿಷಣ್ಣ ಶ್ರೀಪದ ಪೀಠಂ ಸಸಲಿಲ ಸಲಿಲದ ಸ್ಥಿತಿರುಚಿ ರುಚಿರಂ ಮೃದುಹಾಸೇಂದ್ವಾನಂದಿತ ಲೋಕಂ ದಾರಿತ ತಿಥಿಸುತ ಮದಗಿರಿ ಶಿಖರಂ ಕೃಷ್ಣಮ ಕೃಷ್ಣಂ ಚಿಂತಯ ಚೇತಃ ಶುಚಿತರ ಮತಿಗುಣ ಯದುಕುಲ ತಿಲಕಂ. ಇದು ಹೇಗಿದೆ ಅಂದರೆ ಅಂಬರ ಗಂಗಾ ಚುಂಬಿತಪಾದ ಆಚಾರದಿದೆಯಲ್ಲ ಅಂತ ಶ್ಲೋಕ ಇದೆ. ಅಂಬರ ಗಂಗಾ ಚುಂಬಿತಪಾದ ಅಂತಿದ್ದಾಗೆ ವಾರಿಜ ವಾಸ ವಾರಿಜ ಯೋನಿ ತ್ರಿಣಯನ ಶತಮುಖ ಮುಖ ಸುರ ಮುಕುಟ ಶ್ರೇಣಿ ನಿಷಣ್ಣ ಶ್ರೀಪದ ಪೀಠಂ. ಇದೊಂದೇ ಶ್ಲೋಕ ಮತ್ತೆ ಸಿಗೋದು ಆಚಾರ ಅಂಬ ಗಂಧಕ ಸ್ತುತಿ ಆದಮೇಲೆ ಅಂಥದ್ದು ಮತ್ತೊಂದು ಸ್ತೋತ್ರ ಸಿಗೋದು ಒಂದೇ, ಬೇರೆ ಯಾವುದು ಸಿಗೋದಿಲ್ಲ. ನೆನಪಿಟ್ಕೊಂಡಿರ್ಬೇಕು. ಸಸಲಿಲ ಸಲಿಲದ ಸ್ಥಿತಿ ರುಚಿ ರುಚಿರಂ ಮೃದುಹಾಸೇಂದು ಆನಂದಿತ ಲೋಕಂ ದಾರಿತ ತಿಥಿಸುತ ಮದಗಿರಿ ಶಿಖರಂ ಕೃಷ್ಣಮ ಕೃಷ್ಣಂ ಚಿಂತಯ ಚೇತಃ ಸಂತತಮಸ್ಮಾನ್ ಪಾತು ಮುರಾರಿಹಿ. ಇದ್ದಾಗೆ ಕೃಷ್ಣಮ ಕೃಷ್ಣಂ ಚಿಂತಯ ಚೇತಃ ಶುಚಿತರ ಮತಿ ಗುಣ ಯದುಕುಲ ತಿಲಕಂ. ವಾರಿಜ ವಾಸ ಮಹಾಲಕ್ಷ್ಮಿ, ವಾರಿಜ ಅಂದ್ರೆ ಕಮಲ, ವಾರಿಜ ವಾಸ ಅಂದ್ರೆ ಕಮಲಾಲಯೇ ಅಂತರ್ಥ. ವಾರಿಜ ಯೋನಿ ಪದ್ಮಯೋನಿ ಬ್ರಹ್ಮದೇವರು, ತ್ರಿನಯನ ರುದ್ರದೇವರು, ಶತಮಖ ಇಂದ್ರದೇವರು, ಮುಖ ಮೊದಲಾದಂತಹ, ಸುರ ಮುಕುಟ ದೇವತೆಗಳ ಕಿರೀಟಗಳ ಶ್ರೇಣಿ ಸಾಲುಗಳಿಂದಲೇ, ನಿಷಣ್ಣ ಶ್ರೀಪದ ಪೀಠಂ ಕಾಲಗಳ ಮೇಲೆ ಅವರ ಕಿರೀಟಗಳ ಮೇಲೆ ಕೂದಿರತಕ್ಕಂಥ ಪಾದಪೀಠ ಹೊಂದಿರುವ. ಸಸಲಿಲ ಸಲಿಲದ ಸ್ಥಿತಿ ರುಚಿ ರುಚಿರಂ, ಸಸಲಿಲ ಸಲಿಲದ ಅಂದರೆ ನೀರಿರತಕ್ಕಂಥ ಮೇಘದ ಅಂದರೆ ನೀಲಮೇಘ ಶ್ಯಾಮ ಅಂತ ಅರ್ಥ. ಸ್ಥಿತಿ ರುಚಿ ರುಚಿರಂ ನೀಲಮೇಘ ಶ್ಯಾಮದಂತಹ ಮನೋಹರವಾದ ಕಾಂತಿಯಿಂದ ಕೂಡಿರುವ. ಮೃದುಹಾಸ ಇಂದು ಆನಂದಿತ ಲೋಕಂ ಮೃದುವಾದ ಮಂದಹಾಸದಿಂದ ಲೋಕಕ್ಕೆ ಆನಂದವನ್ನು ಉಂಟು ಮಾಡತಕ್ಕಂತಹ. ದಾರಿತ ದಿತಿಸುತ ಮದಗಿರಿ ಶಿಖರಂ, ದಿತಿಸುತರ ಮದ ಅಂತಕ್ಕಂಥ ಬೆಟ್ಟವನ್ನು, ಬೆಟ್ಟದ ತುದಿಯನ್ನು ದಾರಿತ ಪುಡಿ ಮಾಡತಕ್ಕಂತಹ. ಕೃಷ್ಣಂ ಅಕೃಷ್ಣಂ, ಕೃಷ್ಣ ಅಂದರೆ ದೋಷ, ಅಕೃಷ್ಣಂ ಅಂದರೆ ದೋಷವಿಲ್ಲದೇ ಇರತಕ್ಕಂತಹ ಕೃಷ್ಣಂ ಕೃಷ್ಣನನ್ನು. ಚಿಂತೆಯ ಚೇತಃ, ಚೇತಃ ಇಲ್ಲ ಮನಸ್ಸೇ, ಚಿಂತೆಯ ಚಿಂತಿಸು. ಇನ್ಹೇಗಿದ್ದೇನೆ ದೇವರು ಅಂದರೆ ಶುಚಿತರ ಮತಿಗುಣ ಯದುಕುಲ ತಿಲಕಂ. ಶುಚಿತರಂ ಅತ್ಯಂತ ಪವಿತ್ರ, ಪವಿತ್ರಾಣಾಂ ಪವಿತ್ರಮ್ಯೋ ಶುಚಿತರಂ. ಅತಿಗುಣ ಯದುಕುಲ ತಿಲಕ, ಅತಿಗುಣ ಅನಂತಾನಂತ ಗುಣಪೂರ್ಣನಾದ ಯದುಕುಲ ತಿಲಕಂ ಕೃಷ್ಣಂ. ಯದುಕುಲ ತಿಲಕನಾದ ಕೃಷ್ಣನನ್ನು ವಲಯ ಮನಸ್ಸೇ ಚಿಂತಿಸು ಅಂತ ಹೇಳಿ ಉತ್ತರ ಶ್ಲೋಕಗಳನ್ನು ಬರುತ್ತೆ. ಮುಂದೆ ಹೇಳ್ತಾರೆ, ವಿಜಯಧ್ವಜ ತೀರ್ಥೇನ ರಚಿತಾ ಪ್ರೀತ ಯೇ ಹರೇ ಪದರತ್ನಾವಳಿ ನಾಮ ಪಂಚಮಸ್ಕಂಧ ಪಂಚಿಕಾ. ವಿಜಯಧ್ವಜ ತೀರ್ಥೇನ ರಚಿತಾ ಪ್ರೀತಯೇ ಹರೇ, ವಿಜಯಧ್ವಜ ಯತಿಗಳಿಂದ ಹರಿಯ ಪ್ರೀತಿಗೋಸ್ಕರವಾಗಿ ಪಂಚಮಸ್ಕಂಧ ಪಂಚಿಕಾ ಪದರತ್ನಾವಳಿ ನಾಮ. ಪದರತ್ನಾವಳಿ ಎಂಬ ಪಂಚಮಸ್ಕಂಧದ ಪಂಚಿಕಾ ಅಂದರೆ ವಿವರಣೆ, ವಿವರಣೆಯು ರಚಿತಾ ರಚಿಸಲ್ಪಟ್ಟಿತು ಅಂತೇಳಿ ಪ್ರತಿ ಸ್ಕಂಧದ ಕೊನೆಗೆ ವ್ಯಾಖ್ಯಾನ ಮುಗಿಸಿದ ಮೇಲೆ ಆ ಮಾತನ್ನು ಹೇಳ್ತಾ ಪದರತ್ನಾವಳಿ ಅಂತ ಅವ್ರ ಗ್ರಂಥದ ಹೆಸರದು. ಪದರತ್ನಾವಳಿ ನಾಮ ಪಂಚಮಸ್ಕಂಧ ಪಂಚಿಕಾ. ಸರಿಯಾಗಿದ್ದನ್ನು ಓದಿದರೆ ವಿಶೇಷವಾಗಿ ಅನೇಕ ವಿಷಯ ಗೊತ್ತಾಗಿ ಪರಮಾತ್ಮರ ವಿರಾಟ್ ರೂಪ ಚಿಂತನೆ ಎಕ್ಸ್ಪ್ಯಾನ್ಷನ್ ಒಟ್ಟಿನ ಮೇಲೇನಾಯ್ತು. ಈಗ ಅಂತ್ಯಕಾಲಕ್ಕೆ ಏನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರಲ್ಲಿ ವಿರಾಟ್ ರೂಪ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಅದು ಶಾರ್ಟಾಗಿ ಒಂದು ಅಧ್ಯಾಯದಲ್ಲಿ ಹೇಳಿದರೆ ಈಗ ವಿಸ್ತಾರವಾಗಿ ಹೇಳಿದ್ರು ವಿರಾಟ್ ರೂಪದ ಎಕ್ಸ್ಪ್ಯಾನ್ಷನ್ನೇ ಇದು. ಆ ದೃಷ್ಟಿಯಿಂದ ಪಂಚಮಸ್ಕಂಧ ಸರಿಯಾಗಿ ಕೇಳಿದರೆ ಅಂತ್ಯಕಾಲದ ಚಿಂತನೆ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಅದು ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ಪರ್ವತಾದಿಗಳಲ್ಲಿ ದ್ವೀಪಾದಿಗಳಲ್ಲಿ ಪರಮಾತ್ಮ ಯಾವ ರೀತಿಯಲ್ಲಿ ಇದ್ದಾನೆ ಎಂಬ ಎಲ್ಲ ಚಿಂತನೆ ಮಾಡಿದವರಿಗೆ ಅಂತ್ಯಕಾಲದಲ್ಲಿ ವಿರಾಟ್ ರೂಪ ಚಿಂತನೆ ಮಾಡೋದು ಬಹಳ ಸುಲಭ. ಆದ್ದರಿಂದ ಅದನ್ನು ತಿಳಿಸಿ ಅಲ್ಲಿಗೆ ನಾಳೆ ದಿವಸ ಷಷ್ಠಸ್ಕಂಧ ಪ್ರಾರಂಭ, ಅಜಾವಳ ಉಪಾಖ್ಯಾನದ ಪ್ರಾರಂಭ. ಇಷ್ಟೊತ್ತು ನರಕದ ವರ್ಣನೆ ಕೇಳಿದ ಮೇಲೆ ನರಕದ ಪರಿಹಾರದ ಬಗ್ಗೆ ಯೋಚನೆ ಬರುತ್ತೆ. ಪರಿಹಾರದ ಪ್ರಶ್ನೆಯಿಂದಲೇ ಶುರುವಾಗುತ್ತೆ ಷಷ್ಠಸ್ಕಂಧ ಶುರುವಾಗ. ಪ್ರತಿಯೊಂದು ಸ್ಕಂಧಗಳು ಲಿಂಕ್ಡ್, ಒಂದು ಸ್ಕಂಧದ ಕೊನೆಯ ಭಾಗ ಏನಿರುತ್ತೋ ಮುಂದಿನ ಸ್ಕಂಧದ ವಿವರಣೆ ಅದರಲ್ಲೇ ಬರಲಕ್ಕೆ ಶುರುವಾಗುತ್ತೆ.